ಗರ್ಭೋತಿ ಯದೇತದ್ರೇತ ತದೇತತ್ಸರ್ವೇಭ್ಯೋ ಅಂಗೇಭ್ಯ ತೇಜಸ್ಸಂಭೂತ ಆತ್ಮನೇವ ಆತ್ಮನ ಬಿಭರ್ತಿ ತದ್ಯದಾ ಸ್ತ್ರಿಯಾಂ ಸಿಂಚತಿ ಅಥೈನ ಜನಯತಿ ತದಸ್ಯ ಪ್ರಥಮಂ ಜನ್ಮ ತತ್ಸ್ತ್ರಿಯಾ ಆತ್ಮಭೂಯಂ ಗಚ್ಚತಿ ಯಥಾ ಸ್ವಮಂಗಂ ತಥಾ ತಸ್ಮಾದೇನಾಂ ನ ಹಿನಸ್ತಿ ಸಾ ಅಸ್ಯ ಏತವಾತ್ಮಾನಂ ಅತ್ರ ಗತಂ ಭಾವಯತಿ ಸಾ ಭಾವಯಿತ್ರೀ ಸಾ ಭಾವಯಿತವ್ಯಾ ಭವತಿ ತಂ ಸ್ತ್ರೀ ಗರ್ಭಂ ಬಿಭರ್ತಿ ಸೋಗ್ರ ಏವ ಕುಮಾರಂ ಜನ್ಮನೋ ಅಗ್ರೇ ಅಧಿಭಾವಯತಿ ಸಯತ್ ಕುಮಾರಂ ಜನ್ಮನೋ ಅಗ್ರೇ ಅಧಿಭಾವಯತಿ ಆತ್ಮಾನಮೇವ ತದ್ಭಾವಯತಿ ಏಷಾಂ ಲೋಕಾನಾಂ ಸಂತತ್ಯಾ ಏವಂ ಸಂತತಾ ಹಿ ಇಮೇ ಲೋಕಾಃ. ಅದಕ್ಕೆ ಭಾಷ್ಯ, ಅಯಂ ನಾರಾಯಣೋ ದೇವಃ ಪುರುಷೇ ಪ್ರಥಮಂ ವಿಶೇತ್ ಅನ್ನಸ್ಥೋ ಅನ್ನೇನ ಸಹಿತಃ ತಸ್ಮಿನ್ ರೇ ತಸ್ತ್ವಮಾಗತೇ ತಸ್ಮಿನ್ ಸ್ಥಿತಂ ಸ್ವರೂಪಂ ಸಹ ಪುರುಷಸ್ಥೋ ಬಿಭರ್ತ್ಯಜಃ ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಃ ಸ್ತ್ರಿಯಾಂ ಸಿಂಚತಿ ತಸ್ಯೈವ ಸ್ಥಾನಾಂತರಗತೇ ಪ್ರಭೋಃ ಪ್ರಥಮಂ ಜನ್ಮ ವಿಷ್ಣೋಸ್ತು ಸತಸ್ಯ ಅಂಗವತ್ ಪ್ರಭು ಸತಸ್ಯ ಅಂಗವತ್ ಪ್ರಭು ನೈನಾಂ ಹಿನಸ್ತ್ಯಾನುಕೂಲ್ಯಾತ್ ಸಾ ಪುತ್ರಂ ಭಾವಯತ್ಯಥ ಪುತ್ರಸ್ಯ ಭಾವನಾ ಸೈವ ತದ್ಗತ್ವಾ ಹರಿಭಾವನಾ ಸಂಭಾವಿತವ್ಯಾ ಸಾ ಚೈವ ಭರ್ತ್ರಾ ಪುತ್ರಶ್ಚ ಸಾದರಂ ಸಂಭಾವನಂ ಕುಮಾರಸ್ಯ ಜಾನತಃ ಕೇಶವೇ ಭವೇತ್ ತಸ್ಯ ಯತಶ್ಚೇತ್ ತಸ್ಯೈತಿ ಅರ್ಪಣ ಮಾತ್ರೇಣ ಪೂಜಿತೋ ಹಿ ಭವೇದ್ಧರಿಃ ಪುತ್ರಸ್ಥಸ್ಯ ಹರೇಃ ಪೂಜಾಂ ಕುರ್ವತಃ ಪೃಥಿವೀ ಸ್ಥಿತೇಃ ಸರ್ಗಸ್ಥಸ್ಯಾಪಿ ಸ್ವರ್ಗಸ್ಥಸ್ಯಾಪಿ ಭವತಿ ಪುತ್ರಪುಣ್ಯಂ ಯತೋಖಿಲಂ ಅತ್ಯಲ್ಪ ಪುಣ್ಯವಾಕ್ಸಾ ಸ್ಯಾತ್ ನಾಚ್ಚಯೇತಿ ನಾರಾಯಣೋ ದೇವಃ. ಹೀಗೆ ಹುಟ್ಟೋ ಕ್ರಮವನ್ನೆಲ್ಲ ಹೇಳ್ತಾರೆ. ಪುರುಷೋ ಹವಾ ಇತ್ಯಾದೌ ಜೀವ ಮಾತೃತ್ಪತ್ತಿ ಪ್ರಕ್ರಿಯಾ ಉಚ್ಯತೆ. ಪುರುಷೋ ಹವೈ ಇತ್ಯಾದಿ ಜೀವೋತ್ಪತ್ತಿ ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಅದು ಅಂತ ಅಷ್ಟೇ ತಿಳ್ಕೊಳ್ಳೋದ್ರ ಬದಲು ಜೀವನ ಜೊತೆಗೆ ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು ಅನ್ನೋ ಮಾತಿದೆ. ಪ್ರತಿಯೊಬ್ಬ ಹುಟ್ಟಿನವಳಿಗೆ ಪರಮಾತ್ಮನ ಒಂದು ಪ್ರವೇಶ ಇದೆ. ಬರೀ ಜೀವನ ಹುಟ್ಟು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ಅಪವ್ಯಾಖ್ಯಾನ. ಜೀವನ ಜೊತೆಗೆ ಪರಮಾತ್ಮ ಇದ್ದು ಅವನ ಸೃಷ್ಟ್ಯಾದಿಗಳನ್ನು ಮಾಡಿ ಅವನ ಸಾಧನೆಯನ್ನು ಮಾಡಿಸ್ತಾನೆ ಅಂತ ತಿಳ್ಕೊಳ್ಳೋದು ಸರಿಯಾದ ತತ್ವ. ಅದಕ್ಕೆ ಇತಿ ಅಪವ್ಯಾಖ್ಯಾನ ನಿರಾಸಾಯ ಪ್ರಮಾಣೇನ ವ್ಯಾಚಷ್ಟೇ ಅಯಮಿತಿ ಅಯಮಿತಿ ಅನ್ನೋದು ಪ್ರಮಾಣ ಶ್ಲೋಕಗಳು ವಿಷ್ಣು ಕೂಡ. ಹೌದು, ಅವ್ರು ಹೇಳಿದ್ದಕ್ಕೆ ಬರೀ ಊಹಾಪೋಹಗಳು, ಪ್ರಮಾಣ ಇಲ್ಲ. ಆಚಾರ ಪ್ರಮಾಣ ಸಮೇತ ಕೊಡೋದ್ರಿಂದ ಸ್ಪಷ್ಟ ಇದೇ ಅರ್ಥ ಅಂತ ತೀರ್ಮಾನ ಆಗತ್ತೆ. ಆತ್ಮ ವಾಯಿದಮಿತ್ಯತ್ರ ಪ್ರಕೃತ ಪರಾಮಸ್ಯೋ ಅಯಮಿತಿ ಭಾವೇನ ಉಕ್ತಂ ಅಯಂ ನಾರಾಯಣ ಇತಿ. ಅಯಂ ಅಂದರೆ ಯಾರು ಅಂತ ಪ್ರಶ್ನೆ. ಹಿಂದೇನು ಆತ್ಮ ವಾಯಿದಮಗ್ರಿ ಆಸ್ತಿತ್ತು ಅಂತ ಬಂದಿತ್ತಲ್ಲ, ಆ ನಾರಾಯಣನೇ ಅಯಂ ಪ್ರಣವನದು. ಪ್ರಣವನ ಯಾವಾಗಲೂ ಯಾವುದು ರೆಫರ್ ಆಗಬೇಕು? ನೌನಿಗೆ. ಹಿಂದಿರೋ ನೌನ ಯಾವುದು? ಆತ್ಮಾವಾಯಿದಮಗ್ರಿ ಆಸೀತ್. ಆದ್ದರಿಂದ ಆತ್ಮ ಪುರುಷ, ಪುರುಷ ಅಂದರೆ ಜೀವ ಅಂತ ಅರ್ಥ ಅಲ್ಲ. ಪುರುಷ ಅಂದರೆ ಪುರಪೂರ್ಣನಾದ ಪುರುಷೋಕ್ತ ಪ್ರತಿಪಾದ್ಯನಾದ ನಾರಾಯಣ. ಪ್ರಕೃತ ಪರಾಮರ್ಶು ಅಯಮಿತಿ ಭಾವೇನ ಉಕ್ತಂ ಅಯಂ ನಾರಾಯಣ ಇತಿ ಗರ್ಭೋಭವತಿ ಇತ್ಯಸ್ಯ ತಾತ್ಪರ್ಯಂ ವಿಷೇದಿತಿ. ಆಮೇಲೆ ಏನು ಮಾಡ್ತಾನೆ ಪರಮಾತ್ಮ? ಮೊದಲು ಪುರುಷೇ ಪ್ರಥಮಂ ವಿಷೇತ್, ಪುರುಷನೊಡೆ ಮೊದಲು ಪ್ರವೇಶವನ್ನು ಮಾಡ್ತಾನೆ. ಅನ್ನಸ್ಥಃ ಅನ್ನದ ಮೂಲಕ ಪ್ರವೇಶ ಮಾಡ್ತಾನೆ. ಅನ್ನೇನ ಸಹಿತ ತಸ್ಮಿನ್ ರೇತಸ್ತ್ವಮಾಗತೆ, ರೇತಸ್ಸಾಗಿ ಪರಿಣಾಮ ಹೊಂದುತ್ತೆ. ತಸ್ಮಿನ್ ಸ್ಥಿತಂ ಸ್ವರೂಪಂ ಸಹ ಪುರುಷಸ್ಥೋ ವಿಭರ್ತ್ಯಜಃ, ಪುರುಷ ಪರಮಾತ್ಮ ಸ್ವತಃ ತಾನೇ ಇದ್ದು ಒಬ್ಬ ಪುರುಷನೊಳಗೆ ಇದ್ದು ಆ ರೇತಸ್ಸಿನೊಳಗೆ ತಾನು ಆ ಜೀವನನ್ನು ಧರಿಸಿದ್ದಾನೆ. ತದ್ರೂಪಂ ರೇತಸಾ ಸಾಕಂ ಸ್ವಯಂ ಪುಂಸಿ ಸ್ಥಿತೋ ಹರಿಹಿ, ಆ ರೀತಿ ಇರತಕ್ಕಂತಹ ಪರಮಾತ್ಮ ಆ ರೇತಸ್ಸಿರತಕ್ಕಂತಹ ಜೀವನನ್ನು ಸ್ತ್ರೀಯಾಂ ಸಿಂಚತಿ, ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡಿಸ್ತಾನೆ. ತಸ್ಯೈವ ಸ್ಥಾನಾಂತರಗತೆ ಪ್ರಭೋಹು, ಪ್ರತಿಷ್ಠೆಯಲ್ಲೂ ದೇವರ ಜೊತೆಗಿರ್ತಾರೆ, ಅದು ಬಹಳ ಮುಖ್ಯ. ಗರ್ಭೇ ಭವತಿ ಪರಾಮರ್ಶ್ಯ ಸಿದ್ಧ್ಯರ್ಥಂ ಮಧ್ಯಾಹೃತ್ಯ ವ್ಯಾಚಷ್ಟೇ ಅನ್ನಸ್ಥ ಇತಿ. ಯದ್ಯದಾ ಏತದನ್ನಂ ಪ್ರಸಿದ್ಧಂ ರೇತಃ ಸಂಭೂತಂ ತತ್ ತದಾ ಇತ್ಯಸ್ಯ ಅರ್ಥಃ ತಸ್ಮಿನ್ ರೇತಸ್ತ್ವಮಾಗತ ಇತಿ. ಯದ್ವಾ ಯದ್ಯದಾ ಏತದನ್ನಂ ಅನ್ನಗತಂ ಭಗವದ್ರೂಪಂ ರೇತಸ್ಸಂಭೂತಂ ರೇತಃ ಪ್ರಾಪ್ತಂ ರೇತೋ ಅಂತರ್ಗತತ್ವಂ ಪ್ರಾಪ್ತಂ ತದಾ ಇತ್ಯಸ್ಯ ಅರ್ಥಾಂತರಮಃ ತಸ್ಮಿನ್ ಇತಿ. ರೇತಸ್ಸೇ ಪರಮಾತ್ಮನಾಗ್ತಾನೆ ಅಂತೂ ಅಲ್ಲ, ರೇತಸ್ಸೇ ಜೀವ ಅಂತನೂ ಅಲ್ಲ, ಜೀವ ರೇತಸ್ಸು ಒಳಗೆ ನಾರಾಯಣ. ಆ ರೀತಿಯಲ್ಲಿ ಕ್ರಮದಲ್ಲಿ ತಿಳ್ಕೊಂಡ್ರೆ ಸರಿ, ಅದೇ ಪರಮಾತ್ಮ ರೇತಸ್ಸಾಗ್ತಾನೆ ಜಡ ಆಗ್ತಾನೆ ಅಂತಾಗತ್ತೆ. ಆದ್ದರಿಂದ ರೇತಸ್ಸಿನೊಳಗೆ ಜೀವ, ಜೀವನೊಳಗೆ ಪರಮಾತ್ಮ ಪ್ರವೇಶ ಮಾಡಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಂ, ಅನಂತ ಜೀವರಿರ್ತಾರೆ, ಎಷ್ಟು ಲಕ್ಷಾಂತರ. ಹಾಂ, ಈ ಯಾವುದ್ರಲ್ಲಿ ಹುಟ್ಟಬೇಕು ಅಂತಿದ್ದಾರೆ ಪ್ರವೇಶ ಮಾಡ್ತಾನೆ. ಹೌದು ಹೌದು ಹೌದು, ಆ ದೇವರಿಗೆ ಗೊತ್ತದು, ಗೊತ್ತಾಯ್ತು. ಅಷ್ಟೇ ರೂಮ್ ಇದ್ರೂ ಅಲಾಟೆಡ್ ರೂಮ್ಗೆ ಹೋಗ್ತಾನಲ್ಲ ಹಾಗೆ, ಗೊತ್ತಾಯ್ತಾ. ಓ ಕನ್ಫ್ಯೂಸ್ ಆಗಿ ನೋಡ್ಕೋತಾರೆ, ನಿಂತ್ಬಿಡ್ಲಿಕ್ಕಾಗಲ್ಲ ಅವ್ನು, ಗೊತ್ತಿರುತ್ತೆ ಎಲ್ಲಿ ಹೋಗ್ಬೇಕು ಅಂತೇಳಿ ಆತ. ಹಾಂ, ಅದೇ ಎಷ್ಟೋ ಜನ ಓಡಾಡೋದು ಅಲ್ಲಿ ನೋಡ್ತಾನೆ ಇರ್ತೀರ ನಾವೀಗ. ಭಗವದ್ ರೂಪಂ ರೇತ ಸಂಭೂತ ಮತ್ತೆ ಹೋಗಿ ಮತ್ತೆ ಒಂದು ಸುತ್ತು ರೌಂಡ್ ಹಾಕಿ ಬರೋ, ಮತ್ತೆ ಅವರು ಅಲ್ಲಿಂದ ಬರೋ, ಮತ್ತೆ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡ್ಬೇಕು, ಅಲ್ಲಿವರೆಗೆ ಏನೂ ಮಾಡಾಗಿಲ್ಲ. ಕ್ಲೋಸ್ ಈಗ ಮತ್ತೆ ಕಾಲ್ಫಾರ್ ಮಾಡ್ದೆ, ಕಾಲ್ಫಾರ್ ಮಾಡೋರು ಕಾಯ್ತಾ ಕೂತಿರ್ಬೇಕಷ್ಟೆ. ಅಲ್ಲಿಂದ ಬರ್ಬೇಕು ರೀಸೈಕಲಿಂಗ್, ಅದಕ್ಕೇನೆ ಎಷ್ಟು ಕಷ್ಟ ಆ ಸಮಯದಲ್ಲಿ. ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಕಷ್ಟ ಅಂತ ಹೇಳಿದರೆ, ಅಲ್ಲಿ ಲಕ್ಷ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ನೋಡ್ತೇವಲ್ಲ, ಸಾವಿರಾರು ನೂರಾರು ಒಂದು ಪೋಸ್ಟಿಗೆ 100 ಅಪ್ಲಿಕೇಶನ್ ಅಂತೇಳಿ, ಅಲ್ಲಿ ಒಬ್ಬ ಜೀವ ಹುಟ್ಟಲಿಕ್ಕೆ ಲಕ್ಷಾಂತರ ಇವರು ಇದ್ದಾರೆ. ಅವ್ರನ್ನ ಬೀಟ್ ಮಾಡಿ ಬರಬೇಕು ಇವರು, ಗೊತ್ತಾಯ್ತಾ. ಅಲ್ಲಿ ಆಗ ಯಾರು ಮಾಡಿಸ್ಬೇಕಂದ್ರೆ ದೇವ್ರು ಮಾಡಿಸ್ತಾರೆ. ಅವರವ್ರ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಯಾವ ಜೀವ ಸೃಷ್ಟಿಯಾಗಬೇಕೋ ನೆಲೆಸಿ ಅಂತ ಅವಳು ಪ್ರವೇಶ ಮಾಡಿಸ್ತಾರೆ. ಹೌದೌದು, ಕರ್ಮ ಒಂದು ಕರ್ಮ ಸಮಸ್ಯಾಸ್ತ ಹೇಳಿದ್ರೆ ಸ್ವಭಾವ ಅನಾದಿ ಕರ್ಮ ಪ್ರಯತ್ನ, ಮೂರಿಲ್ಲದೆ ಯಾವ ಕೆಲಸ ಸಾಪೇಕ್ಷತ್ವ ಅಂತ ಹೇಳಿಬಿಟ್ಟಿದ್ದಾರೆ. ವೈಷಮ್ಯದಿರ್ಗಣ್ಯೇನ ಸಾಪೇಕ್ಷತ್ವ ತಥಾ ಈ ದರ್ಶಯತಿ ಬ್ರಹ್ಮಸೂತ್ರ. ಅದು ಏನೇ ಕೆಲಸ ಆಗಬೇಕಾದ್ರೆ ಇರಲೇಬೇಕು. ಇನ್ನು ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈ ಮಾತ್ರ ಪಂಚಮ, ಅವೆಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು ವಿಷ್ಣು ಕೂಡ. ತಸ್ಮಿನ್ ಅನ್ನಗತೆ ರೇತಸ್ತ್ವಂ ರೇತೋ ಅಂತರ್ಗತತ್ವಂ ಆತ್ಮನ್ನೇವ ಆತ್ಮಾನಮಿತ್ತೇ ತದ್ವ್ಯಾಚಷ್ಟೇ ತಸ್ಮಿನ್ನಿತಿ ತದ್ಯದಾ ಸ್ತ್ರೀಯಂ ಸ್ತ್ರೀಯಾಮಿತ್ಯಸ್ಯ ಕರ್ತೃ ಅಧ್ಯಾಹಾರ ಪೂರ್ವವರ್ಥವಾಹ ತದ್ರೂಪಮಿತಿ ಅಥ ಏತ. ಪ್ರಮಾಣ ವಾಕ್ಯದಲ್ಲಿ ಸ್ಪಷ್ಟ ಇರೋದ್ರಿಂದ ಬರೀ ಲಿಂಕ್ ಮಾಡ್ತಾ ಹೋಗ್ತಾರಷ್ಟೇ. ಅಥ ಏನತ್ ಜನಯತಿ ಇತ್ಯಸ್ಯ ಅಥ ತದಾ ಏತದ್ ರೇತೋಗತಂ ಸ್ಥಾನಾಂತರೇ ಜನಯತಿ ಪ್ರಾದುರ್ಭಾವಯತಿ. ಪುರುಷನಿಂದ ಸ್ತ್ರೀಗೆ ಶಿಫ್ಟ್ ಆದ ಈಗ. ಅಥ ತಸ್ಮಾದಸ್ಯ ಸ್ಥಾನಾಂತರಗತೇರಿತ್ಯರ್ಥಂ ಅಭಿಪ್ರೇತ್ಯ ಅಥ ಏತ ಜನಯತಿ. ಅಲ್ಲಿಂದ ಹುಟ್ಟಿ ಬರ್ತಾನೆ. ತದಶ್ಚ ಪ್ರಥಮಂ ಜನ್ಮ ಇತ್ತೇತದ್ಯೋಜಯತಿ ತಸ್ಯೈವ ಇತಿ. ತಸ್ಯೈತಿ ಅರ್ಪಣ ಮಾತ್ರೇಣ ತಸ್ಯೈವ ಸಾ ಭರ್ತ್ರ ಪುತ್ರಶ್ಚ ಸಾದರಂ ಸಂಭಾವನಂ ಕುಮಾರಸ್ಯ ಸ್ವಭಂಗಂ ತಥಾ ಇತ್ಯಾದಿ ವ್ಯಾಚೇ ಸ ತಸ್ಯಾ ಇತಿ ಅಂಗವದ ಅನುಕೂಲ್ಯಾದಿತ್ಯನ್ವಯ ಸಾ ಅತ್ರಗತಂ ಭಾವ ಸಾತ್ರಗತಂ ಸಾ ಅತ್ರಗತಂ ಬಿಡಿಸ್ಕೋಬೇಕು, ಎಸ್ ಹಾಕೋಬೇಕು ಹೇಳಿ. ಸಾ ಅತ್ರ ಸಾ ಆದಮೇಲೆ ಎಸ್ ಅಂತ ಹಾಕ್ಕೊಂಡ್ರೆ ಅತ್ರ ಅಂತ ಆಗುತ್ತೆ. ಸಾ ಅತ್ರಗತಂ ಭಾವಯತಿ ಇತ್ಯಸ್ಯ ಅರ್ಥಃ ಸಾ ಪುತ್ರಮಿತಿ ಸಾ ಅಸ್ಯೈ ತಮಾತ್ಮಾನಂ ಅತ್ರಗತಂ ಭಾವಯತಿ ಇತಿ ವಿಶಿಷ್ಟ ವಾಕ್ಯಂ ವ್ಯಾಚಷ್ಟೇ ಪುತ್ರಸ್ಯ ಇತಿ. ಗರ್ಭಿಣಿ ಇದ್ದಾಳೆ ಈಗ, ಗರ್ಭ ಇದೆ. ಅವಳು ಏನು ಯೋಚನೆ ಮಾಡ್ತಾಳೆ, ತಾನು ಗರ್ಭವನ್ನು ಹೊಂದಿದ್ದೇನೆ, ಅದರಲ್ಲಿ ಮಗು ಇದೆ. ಅಷ್ಟೇ ಚಿಂತನೆ ಮಾಡಿದರೆ ಲೌಕಿಕ, ಅಲ್ಲಿ ಭಗವದ್ ರೂಪ ಇದೆ ಅಂತ ತಿಳ್ಕೊಬೇಕಲ್ಲ. ಆಗೇನಾಗುತ್ತೆ ಗರ್ಭ ರಕ್ಷಣೆ ಮಾಡ್ಕೊಳ್ಳೋದು ಏನರ್ಥ ಈಗ? ಭಗವದ್ ರೂಪವನ್ನು ಆ ಕಾಲಕ್ಕೆ ಒಳ್ಳೆ ವಿಶೇಷವಾಗಿ ತನ್ನ ಭಾಗ್ಯ ಅಂತ ತಿಳ್ಕೊಂಡಿರ್ಬೇಕು. ಅದು ಅಧ್ಯಾತ್ಮ. ಆಗ ಬರೀ ವ್ಯಕ್ತಿ ಬೇರೆ, ಅಲ್ಲಿ ಜೀವ ಬೇರೆ. ಅವ್ರ ಜೀವಾಂತರ್ಗತ ಭಗವದ್ ರೂಪ ಹೊಂದಿದೆ. ಗರ್ಭಿಣಿಯರಿಗೆ ಯಾತು ಪ್ರಿಫರೆನ್ಸ್ ಕೊಡ್ತಾರೆ, ಒಂದು ಭಗವದ್ ರೂಪ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಒಂದು ಭಗವದ್ ರೂಪ ಇರೋದ್ರಿಂದ ಅವಳಿಗೆ ಭಾರಿ ಗೌರವ. ಆಗ ಸಾಶ್ಯೈ ತಮಾತ್ಮಾನ ಮಾತ್ರಗತ ಸಾಕ್ಷಾತ್ ರೂಪದಿಂದ ಕೃಷ್ಣಾದಿ ರೂಪದಲ್ಲಿ ಇದ್ದಿದ್ದರಿಂದ ದೇವಕಿ ಹ್ಯಾ ಕಾಣ್ತಿದ್ರು ತೊಳೆನೆ ಮಾಡಿದ್ದ. ಅದೇ ರೀತಿ ಉಳಿದವರೆಲ್ಲ ಒಂದು ಸಾಕ್ಷಾತ್ ಜೀವ ಇದ್ದರೂ ಕೂಡ ಒಳಗೆ ಭಗವದ್ ರೂಪ ಒಂದು ಇದ್ದೇ ಇರುತ್ತೆ, ಬಿಂಬರೂಪನಾಗಿರ್ತಾ ಇಲ್ಲ. ಸಾ ಭಾವಯತಿ ಇತ್ಯಸ್ಯ ಅವಳು ಚಿಂತನೆ ಭಾವಯತೆ ಚಿಂತನೆ ಮಾಡ್ತಾಳೆ ಅಂತ ಅರ್ಥ. ಸಂಭಾವಿತವ್ಯ ಇತಿ ಕುಮಾರಂ ಜನ್ಮನೋ ಅಗ್ರೇ ಇತ್ಯಸ್ಯ ಅರ್ಥ ಪುತ್ರಶ್ಚ ಇತಿ ಅಧೀತ್ಯಸ್ಯ ಅಧೀತ್ಯಸ್ಯ ಅರ್ಥ. ಅಧಿ ಅನ್ನೋದಕ್ಕೆ ಅರ್ಥ ಸಾದರಮಿತಿ ಸಯತ್ಕುರಾನಮಿತ್ಯಸ್ಯ ಅರ್ಥ ಸಂಭಾವನಮಿತಿ. ನಾನು ಪುತ್ರ ಸಂಭಾವನಂ ಕಥಂ ಭಗವತ್ ಸಂಭಾವನಂ ಸ್ಯಾದಿತ್ಯತೋ ಜಾನತ ಇತ್ಯುಕ್ತಂ. ಅದಕ್ಕೆ ಹೇಳ್ತಾರೆ ಮಕ್ಕಳನ್ನ ಆಡಿಸ್ತಾರೆ ತಿಳ್ಕೊಬೋಣ. ಅದು ಮಕ್ಕಳಾಡಿಸಿದ ಅಷ್ಟೇ ಬಂದಿದ್ದವರಿಗೆ, ಅದ್ರ ಅನುಸಂಧಾನ ಇದ್ರೆ ಅದು ದೇವರನ್ನ ಆಡಿಸಿದ ಪುಣ್ಯ ಬರುತ್ತೆ ಅವಳಿಗೆ ಅಂತ ಹೇಳ್ತಾರೆ. ಅದು ಮಕ್ಕಳಾಡಿಸುವಾಗ ಈ ಮಾತಿಟ್ಕೊಂಡೇ ಹೇಳಿರೋದು. ಲೌಕಿಕ ಬೇರೆ ಅಧ್ಯಾತ್ಮ ಬೇರೆ. ಅಸ್ಮಿನ್ ಹರಿ ಸ್ಥಿತ ಇತಿ ಜಾನತ ಇತ್ಯರ್ಥ. ಆ ಮಗುವಿನೊಳಗೆ ಮೊದಲು ಪುತ್ರ ಗರ್ಭ ಆಯ್ತು, ಈಗ ಹುಟ್ಟಿ ಬಂತು. ಅಲ್ಲಿ ಭಗವದ್ ರೂಪ ಇದೆ ಅಂತ ಏನೇನು ಲಾಲನೆ ಪಾಲನೆ ಮಾಡ್ತಾಳೆ, ಅದಿಷ್ಟು ಕೂಡ ದೊಡ್ಡ ಸಾಧನೆ ಆಗುತ್ತೆ, ಗೊತ್ತಾಯ್ತಾ. ದೊಡ್ಡ ಉತ್ಸವ ಇದ್ದ ಹಾಗೆ, ಭಾವನೆ ಇಲ್ಲದ ಹೋದ್ರೆ ಅದಿಲ್ಲ. ಅಸ್ಮಿನ್ ಹರಿ ಸ್ಥಿತ ಇತಿ ಜಾನತ ಇತ್ಯರ್ಥ ಕಥಂ ತತ್ರ ಹರಿ ಸ್ಥಿತ ಇತಿ ಜ್ಞಾನ ಮಾತ್ರೇಣ ಪುತ್ರ ಸಂಭಾವನಂ ಕೇಶವೇ ಭವೇದ್ ಇತ್ಯತಃ ತಸ್ಯ ಇತಿ. ಯಥಾ ಪ್ರತಿಮಾಭಿಷೇಕ ಅಲಂಕಾರಾದಿ ಪೂಜರು ದೃಷ್ಟಾಂತ ಕೊಡ್ತಾರೆ. ಒಂದು ಪ್ರತಿಭೆ ಇದೆ, ಅದಕ್ಕೆ ಅಭಿಷೇಕ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಕೇಳಿದರೆ ದೇವರಿಗೆ ಪೂಜೆ ಮಾಡಿದೆ ಅಂತ ಹೇಳ್ತಾರೆ, ದೇವರಿಗೆ ಪ್ರತಿಭೆ ಮಾಡಿದೆ ಅಂತ ಹೇಳಿ, ದೇವರಿಗೆ ಮಾಡಿದೆ, ದೇವರಿಗೆ ಮಾಡಿದೆ ಅಂತ ಹೇಗೆ ಹೇಳ್ತಾರೋ ಇಲ್ಲಿ ಮಗುವೇ ಪ್ರತಿಭೆ ಇದ್ದಾಗೆ ಅರ್ಥ ಆಯ್ತಾ. ಇದು ಚಲಪ್ರತಿಭೆ, ಅರ್ಥ ಹೇಳೋದಾದ್ರೆ ಇನ್ನೂ ಕೂಡ ಸನ್ನಿಧಾನ ಜಾಸ್ತಿ ಚಲಪ್ರತಿಭೆಯಲ್ಲಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮುಖ್ಯವಾದ ಅಂಶ ಅದು. ಎಷ್ಟು ಯಥಾ ಪ್ರತಿ ಅದೇ ಮಾತೃದೇವೋ ಭವ ಅಂದ್ರೆ ಹಾಗೆ, ತಾಯಿ ಒಂದು ಪ್ರತಿಮೆ, ಪಿತೃದೇವೋ ಭವ ಪಿತೃ ಪ್ರತಿಭೆ ಅಂತ ತಿಳ್ಕೊಂಡಾಗ ಅತಿಥಿ ದೇವೋ ಅಲ್ಲೊಂದು ಪ್ರತಿಮೆ, ಅಲಂಕಾರ ಕೂಡಿಸಿದಾಗ ಅನಿರುದ್ಧ ಅಲಂಕರ್ಷಣ ಅಂತ ಹೇಳ್ತಾರಲ್ಲ, ಕೂಡಿಸಿರೋ ವ್ಯಕ್ತಿ ಯಾರಂತ ನಮಗೆ ಗೊತ್ತು. ಆಗ ಏನಂತ ಕರೆಯೋದ್ರೆ ವ್ಯಕ್ತಿ ಹೆಸರು ಹೇಳೋದಿಲ್ಲ, ಏನಂತ ಹೇಳ್ತಾರೆ, ಯಾರು ರೂಪಗಳನ್ನು ಹೇಳಬೇಕು, ಆಹ್ವಾನ ಮಾಡಿರ್ತಾರೆ. ವಿಸರ್ಜನೆ ಮಾಡೋವರೆಗೂ ವಿಶೇಷ ಚಿಂತನೆ. ಅದೇ ರೀತಿ ಒಂದು ಮಗುವಿನ ಪ್ರತಿಮೆ ಅಂತ ತಿಳ್ಕೊಂಡು ಅಲ್ಲಿ ಮಾಡ್ತಾರೆ ಅಲಂಕಾರಾದಿ ಪೂಜನ, ಮಕ್ಕಳಿಗೆ ಅಲಂಕಾರ ಮಾಡ್ತಾರೆ, ಸ್ನಾನ ಮಾಡಿಸ್ತಾರೆ, ಎಲ್ಲ ದೊಡ್ಡ ಯೋಗ ಅದು. ಅದಕ್ಕೆ ಹೆಂಗೆ ಸರಿಯಾಗಿ ಪ್ರತ್ಯೇಕ ದೇವ್ರ ಪೂಜೆ ಹೇಳಿಲ್ಲ ಅಂದರೆ ಇಲ್ಲೇ ಮಾಡ್ಕೊಂಡ್ಬಿಡ್ತಾರಲ್ಲ ಅಂತ. ದೊಡ್ಡ ಅವಕಾಶ ಇದೆ ಜಾಸ್ತಿ, ಇದೆಲ್ಲ ತಂದೆ ಮಾಡೋಕ್ಕೆ ತಾಯಿಯೇ ಹೆಚ್ಚು ಮಾಡೋದ್ರಿಂದಾಗಿನೇ ಅದೊಂದು ಗೃಹಕರ್ಮ ವ್ಯಾಸರದಲ್ಲಿ ಪರ ಮಹೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗಾದ ಮಹಿತನ ಸೇವೆ ಇದೆ ಎಂದರೆ ಇದು ಮನೆ ಕೆಲಸವೇ ಏನಾಗುತ್ತೆ, ದೇವ್ರ ಪೂಜೆ ಆಗಿಬಿಡುತ್ತೆ ಅಂತ ಹೇಳಿದೆ. ಅಸ್ಮಿನ್ ಹರಿ ಹಿ ಸ್ಥಿತ ಇತಿ ಜಾನತಃ ಕ ಯಥಾ ಪ್ರತಿಮಾಭಿಷೇಕ ಅಲಂಕಾರಾದಿ ಪೂಜನ ತದಂತರ್ಗತಶ್ಚ ಹರೇರಿತಿ ಅರ್ಪಣ ಮಾತ್ರೇಣ ಹರಿಹಿ ಪೂಜಿತಃ ತಥಾ ಅತ್ರೇ ಇತಿ. ಅರ್ಪಣೆ ಚಿಂತನೆಗೆ ಭಾರಿ ಮಹತ್ವ ಉಂಟು ಅಂತ, ಚಿಂತನೆ ಮಾಡೋದಕ್ಕೆ ಭಾರಿ ಮಹತ್ವ ಇದೆ, ಅದಕ್ಕೆ ಅರ್ಪಣೆ ಅಂತ ಕರೀತಾರೆ ಅಂತ ಹೇಳ್ತಾ. ಅಲ್ಲಿ ನೋಡಿ, ತಸ್ಯ ಇತಿ ಅರ್ಪಣ ಮಾತ್ರೇಣ, ತಸ್ಯ ಇತಿ ಅರ್ಪಣ ಮಾತ್ರೇಣ ಪೂಜಿತೋ ಹಿ ಭವೇತ್ ಹರಿಹಿ. ಮಗು ಹಾಲು ಕುಡಿಸ್ತಾ ದೇವರು ಕುಡಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ರೆ ದೊಡ್ಡ ಪೂಜೆ ಆಯ್ತು ಅಂತ ಹೇಳಿ. ನಾನು ಯದುಕ್ತಂ ಮೇಷಾಂ ಲೋಕಾನಾಂ ಇತ್ಯಾದಿ ತದಯುಕ್ತಂ ತಥಾ ಹಿ ಅಸ್ತು ಪುತ್ರಗತ ಹರಿ ಉಪಾಸಕಸ್ಯ ಸ್ವರ್ಗಾದಿ ಪ್ರಾಪ್ತಿ ಪೃಥಿವೀ ಪ್ರಾಪ್ತಿಸ್ತು ನ ಯುಜ್ಯತೆ ಉಪಾಸನಾದಶಾಂ ಸಿದ್ಧತ್ವಾತ್ ಸ್ವರ್ಗ ಪ್ರಾಪ್ತಿಯನಂತರಂ ತದಂಭಾವಾತ್ ಇತ್ಯತಃ ತದ್ಘಟಯಿತಿ ಪುತ್ರಸ್ಥಸ್ಯ ಇತಿ. ಈ ರೀತಿ ಅನುಸಂಧಾನ ಮಾಡೋದರಿಂದ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನೆ. ಪ್ರಾಕ್ ಪುತ್ರಸ್ಥಸ್ಯ ಹರೇ ಪೂಜಾಂ ಕುರ್ವತಃ ತದವಾಂತರ ಫಲತಯ ಸ್ವರ್ಗಸ್ಥಸ್ಯಾಪಿ ಜನ್ಮಾಂತರಂ ವಿನಾ ಪೃಥಿವೀ ಸ್ಥಿತಿರ್ಭವತ್ತೇವಾ. ಮೊದಲನೇ ಫಲ ಈಗ, ಯಾರು ಈ ರೀತಿ ಅನುಸಂಧಾನ ಮಾಡಿಕೊಂಡು ಮಕ್ಕಳನ್ನು ಬೆಳೆಸೋದೆಲ್ಲ ಮಾಡ್ತಾರೆ ಅವರಿಗೆ ಒಂದು ಬೆನಿಫಿಟ್ಟು ಸ್ವರ್ಗ ಆಗುತ್ತೆ, ಜೊತೆಗೆ ಅನೇಕ ಜನ್ಮ ಪಾಸ್ ಬೈಪಾಸ್ ಮಾಡಿ ಮತ್ತೆ ಭೂಮಿಯನ್ನು ಹುಡ್ತಾರೆ. ಇಲ್ಲೆಲ್ಲ ಹುಟ್ಟಬೇಕಾಗಿದ್ದು ಹೋಗ್ಬಿಡ್ತು, ಒಳ್ಳೆ ಸಾಧನೆ ಸೇರಿ ಮತ್ತೆ ಕಂಟಿನ್ಯೂ ಆಗಿಬಿಡುತ್ತೆ. ಇದು ಏನು ಮತ್ತೆ ಕ್ರಿಮಿ ಕೀಟ ಎಲ್ಲ ಹುಟ್ಟಿ ಬರೋದು, ನರಕಾದಿಗಳು ಹೋಗೋದಿಲ್ಲ ಅವನಿಗೆ, ಇಷ್ಟೊಂದು ಬೈಪಾಸ್ ಮಾಡ್ಕೊಂಡ್ಬರ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ, ಇದೊಂದು ಸ್ಪೆಷಲ್ ಅಡ್ವಾಂಟೇಜ್ ಅದು ಹೇಳ್ತಾರೆ. ಪ್ರಾಕ್ ಪುತ್ರಸ್ಥಸ್ಯ ಹರೇ ಪೂಜಾಂ ಕುರುವತಃ ತದವಾಂತರ ಫಲತಯ ಸ್ವರ್ಗಸ್ಯ ಸ್ವರ್ಗಸ್ಥಸ್ಯಾಪಿ ಜನ್ಮಾಂತರಂ ವಿನಾ ಪೃಥಿವಿ ಸ್ಥಿತಿರ್ಭವ. ಬೇರೆ ಜನ್ಮಕ್ಕೆ ಹೋಗದೇನೆ ಸೀದೆಯಲ್ಲಿ ಬಂದುಬಿಡ್ತಾರೆ, ಅದೊಂದು ಅನುಸಂಧಾನದಿಂದ ಆಗುವ ಪ್ರಯೋಜನ ಇದು. ಭವತ್ತೇವ ಯತಃ ಪುತ್ರಪುಣ್ಯಂ ಅಖಿಲಂ ಸ್ವರ್ಗಸ್ಥಸ್ಯ ಭವತಿ ಇತಿ ಯೋಜ್ಯಂ. ಯಾತಕ್ಕೆ ಹಾಗಾಗತ್ತೆ ಅಂದರೆ ಅನುಸಂಧಾನ ಮಾಡಿದ ಪುಣ್ಯ ಬಂತು, ಸ್ವರ್ಗಕ್ಕೆ ಹೋದ, ಇಲ್ಲಿ ಮಗ ಬೆಳೀತಾ ಇದ್ದಾರೆ, ಇವನು ಮಾಡೋ ಸಾಧನೆಯೆಲ್ಲ ಅವನಿಗೆ ಹೋಗ್ತಾ ಬರುತ್ತೆ. ಒಂದು ಭಾಗ ಸಾಮಾನ್ಯ ಮಾಡಿಸಿದವರಿಗೆ ಕಮಿಷನ್ ಹೋಗ್ತಾ ಇರುತ್ತೆ, ದೇಹ ಕೊಟ್ಟವ್ರಿಗೆ ಹೋದೇ ಇರುತ್ತಾ, ಆ ದೇಹದಿಂದ ಏನೇನು ಪುಣ್ಯಾದಿಗಳನ್ನು ಮಾಡ್ತಾನೆ ಆ ಪುಣ್ಯ ಭಾಗ ಅವ್ರಿಗೆ ಹೋಗುತ್ತೆ, ಪಾಪ ಮಾಡಿದರೆ ಅದ್ರ ಭಾಗ ಅವ್ರು ಹೋಗುತ್ತೆ. ಮತ್ತೆ ಅದು ಮಕ್ಕಳಿಗೆ ಕೆಟ್ಟವರಾದ ಯಾಕೆ ದುಃಖ ಪಡಬೇಕು ಅಂದರೆ ಅವ್ನು ಮಾಡಿದ ಪಾಪ ಬರುತ್ತಲ್ಲ. ಅರ್ಥ ಆಯ್ತಾ, ಅದಕ್ಕೇನು ಪುಣ್ಯ ಹೇಗೆ ಬರುತ್ತೋ ಪಾಪವ್ರು ಹೇಗೆ ಬರುತ್ತೆ. ಇವತ್ತು ಒಳ್ಳೇದಕ್ಕೂ ರೆಸ್ಪಾನ್ಸಿಬಲ್, ಕೆಟ್ಟದಕ್ಕೂ ರೆಸ್ಪಾನ್ಸಿಬಲ್. ಆದ್ದರಿಂದ ಮಕ್ಕಳು ಪಾಡಿ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಸರಿಯಲ್ಲ, ನಮಗೆ ಜವಾಬ್ದಾರಿ ಇದೆ, ಆದ್ದರಿಂದ ಒಪ್ಪಿಸಲೇಬೇಕು. ಹೌದು, ಅದಕ್ಕೆ ಇವನೇನು ಮಾಡ್ಬೇಕು, ಈಗ ಇವನು ಡಿಸೌನ್ ಮಾಡ್ಬೇಕು, ಅದನ್ನೇ ಹೇಳಿದ್ವಿ. ಇದರ ಕೊಂದ ಹಾಕ್ಬಿಡಿ, ಬಿಟ್ಬಿಡಿ ಇವನ್ನ ಕೊಂದಿಗಿಂದ ಹಾಕ್ಲಕ್ಕೆ ದೂರ ಎತ್ಬಿಟ್ರೆ ಅವ್ರಿಗೆ ಸಂಬಂಧ ಇಲ್ಲ, ಅವಾಗ ಬರೋದಿಲ್ಲ. ಡೀಲಿಂಗ್ ಆಗ್ಬಿಟ್ರೆ ಮುಗಿದೋಯ್ತು, ಜಾಯಿಂಟ್ ಅಕೌಂಟ್ ಹೋಗಿ ಕ್ಲೋಸ್ ಮಾಡಿಬಿಟ್ರೆ ಮುಗಿದೋಯ್ತಲ್ಲಿ. ಎಲ್ಲಿವರೆಗೆ ಜಾಯಿಂಟ್ ಅಕೌಂಟ್ ಇರುತ್ತೆ, ಯಾರು ಬೇಕಾದ್ರೆ ಆ ಭಾಗ ಹೋಗ್ತಿರ್ತಾರೆ ಮೂರು ಜನದಲ್ಲಿ. ಯಾವಾಗ ಅದು ಒಬ್ಬನ ಆಗಿಬಿಡುತ್ತೆ, ತೆಗೆದು ಹಾಕ್ಬಿಡ್ತಾರೆ ಅಲ್ಲಿ ಮುಗಿದೋಯ್ತು, ಅದು ಬಿರಿಯಾನಿ ಮೋಹದಿಂದ ಬಿಡೋದಿಲ್ಲ. ಅವಾಗ ಏನಾಗುತ್ತೆ, ಯಥಾ ಪ್ರಕಾರ ಎಲ್ಲ ಇನ್ವಾಲ್ವ್ಮೆಂಟ್ ಇರುವಾಗ ಎಲ್ಲಿವರೆಗೂ ಡಿಸೌನ್ ಮಾಡೋದಿಲ್ಲ, ಅಲ್ಲಿವರೆಗೂ ಆಗಿಲ್ಲ. ಎಷ್ಟೋ ರಾಜಕಾರಣಿಗಳು ಹಾಗೇನೆ, ಇವನೊಂದು ಪಾರ್ಟಿ, ಅಣ್ಣ ಒಂದು ಪಾರ್ಟಿ, ತಮ್ಮ ಒಂದು ಪಾರ್ಟಿ, ಗೊತ್ತಾಯ್ತಾ. ಅವನೇನೋ ಮಾಡಿದಾಗ ಸಿಕ್ಕಾಕೊಂಡ್ಬಿಡ್ತಾನೆ, ಅವಾಗ ಹೇಳ್ತಾರೆ ನಾನು ಸಂಬಂಧಪಟ್ಟಿಲ್ಲ ಅವನಿಗೆ, ಅವಾಗೇನೂ ಆಗಲ್ಲ. ಹೌದು ಅಂತ ಒಪ್ಕೊಂಡ ತಕ್ಷಣ ಇವರದ್ದು ಏನು ಮಾಡಬೇಕಾಗತ್ತೆ, ಲೋಕ ನಡೀತಿರೋದು ಹಾಗೆ, ಅದು ಸಂಬಂಧಪಟ್ಟಿಲ್ಲ ನನಗೆ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಅವನೇನೇ ಮಾಡಿದ ತಪ್ಪು ನಾನು ಜವಾಬ್ದಾರನಲ್ಲ, ಕೆಲವರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಈ ರೀತಿ ಬರ್ತಾರೆ ನನ್ನ ಹೆಸರು ಹೇಳಿದ್ರೆ ನಡ್ಕೊಂಡು ನಡೆಯೋದಿಲ್ಲ ಅಂದ್ಬಿಡ್ತಾರೆ. ಆಗ ಅವ್ರು ಯಾರು ಏನು ಮಾಡಾಗಿಲ್ಲ, ನಿಮ್ಮನ್ನು ಮೋಸ ಮಾಡಿದ ಅಂತ ಹೇಳಿ ಮತ್ತೆ ಹೇಳಿದ್ನಲ್ಲ ಆಗ್ಲೇನೆ, ಆ ರೀತಿ ರಿಸೌನ್ ಮಾಡೋದನ್ನ ಕಲ್ಪಾಸ ಮಾಡೋದು. ಅದು ವಿಭೀಷಣ ಏನು ಮಾಡ್ತಾರೆ, ರಾವಣ ಬಿಟ್ಟು ಬಂದ್ಬಿಡ್ತಾರೆ, ಡಿಸೌನ್ ಮಾಡ್ತಾನೆ, ಅವಾಗ ಆತನೇ ಪಾಪ ಬರೋದಿಲ್ಲ. ಅದಕ್ಕೆ ಅದನ್ನೇ ಹೇಳಿದ್ದು, ಇದರ ಮಾಡಿ ನೀನೀಗ ಸರಿ ಹೋಗುತ್ತೆ ಅಂತೇಳಿ ಮಾಡೋದಿಲ್ಲ. ಅದರ ಫಲಿತಾಂಶ ಇದೇ ವಂಶನಾಶ ಮಾಡಿದ. ಹೌದು, ಬಂದೇ ಬರುತ್ತೆ. ಆದ್ದರಿಂದ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದೇ ಹೋದರೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗನಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು, ಬಿಟ್ಬಿಡ್ಬೇಕು, ಸಂಬಂಧನೇ ಇಲ್ಲ ಯಾವುದಕ್ಕೂ ಕೂಡ. ಆ ರೀತಿ ತಿಳ್ಕೊಂಡ ಪಾಪ ಬರೋದಿಲ್ಲ. ಓ ಖಂಡಿತ ಮಾಡಬೇಕು, ಮಾಡ್ಬೋದೇ ನಿಮ್ಮ. ಇವತ್ತು ಮಾಡೋದಿಲ್ಲ, ದೇಶದ್ರೋಹ ಇರ್ತಾನೆ. ಎಷ್ಟೋ ಜನ ಸಿನಿಮಾ ನಾಟಕವೆಲ್ಲ ತೋರಿಸ್ತಾರೆ, ತಾಯಿನ ಮಗನ ಕೊಂದು ಹಾಕಿಬಿಡ್ತಾರೆ, ದೇಶದ್ರೋಹ ಮಾಡ್ತಾರೆ ಅಂತೇಳಿ. ಅದು ಭಾರಿ ಪುಣ್ಯ ಬರ್ತದೆ, ಪಾಪಕ್ಕೆ ಕಾರಣ ಅಲ್ಲ, ಪುಣ್ಯಕ್ಕೆ ಕಾರಣ ಆಗುತ್ತೆ. ಮತ್ತೆ ಯಾಕೆ ದೇಶ ಹಾಳು ಮಾಡ್ತಾನೆ, ಇದು ಹಾಳು ಮಾಡ್ತಾನೆ ಅಂತ ಹೇಳಿದರೆ ಅದು ಮಹಾಪಾಪ. ಆ ಪಾಪ ತನಗೆ ಬರಬಾರದು ಅಂತಿದ್ರೆ ಏನು ಮಾಡಬೇಕು? ಅದನ್ನು ತಾನು ದೂರ ಇರಬೇಕು. ಸಾಧ್ಯವಾದ ಸಮರ್ಥ ರಾಜಾದಿಗಳಾದರೆ ಕೊಂದೇ ಬಿಡಬೇಕು, ಕ್ಷತ್ರಿಯರಾದರೆ. ಇವನು ಬ್ರಾಹ್ಮಣ ಹಾಗೆಲ್ಲ ಮಾಡಕ್ಕೆ ಬರೋದ್ರೆ ಬಿಟ್ಬಿಟ್ರೆ, ದೂರ ಇದ್ಬಿಟ್ರೆ ಸಾಕು. ವಿಭೀಷಣ ಮಾಡಿದ್ನಲ್ಲ ಹಾಗೆ, ಅದು ಒಂದು ಲೆಕ್ಕ. ಅದು ಒಂದು 14 ವರ್ಷದವರೆಗೂ ಫುಲ್ ಬಂದ್ಬಿಡುತ್ತೆ, 100% ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಆಮೇಲೆ ಒಂದು ಪಾಯ ಒಂದು ಇದು ಬರುತ್ತೆ ಅಷ್ಟೆ. ಆಮೇಲೆ ಒಂದು ಭಾಗ ಬರ್ತಾ ಇರ್ತದೆ. ಆ ಭಾಗದಲ್ಲೂ ಕೂಡ ಇವನಿಂದ ಏನೇನು ನಡೆದಿರುತ್ತೆ ಜಾಸ್ತಿ ಬರುತ್ತೆ ಅದು ಪುಣ್ಯ. ಇವನಿಂದನೇ ಎಲ್ಲ ಕಲ್ತು ಬಿಟ್ಟಿದ್ರೆ ಭಾರಿ ಪುಣ್ಯ. ಅದು ಬೇರೆಯವರಿಂದ ಕಲ್ತಿರ್ತಾನೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಗೊತ್ತಾಯ್ತಾ? ತಿರುಗೋ ಪಂಡಿತ ಆಚಾರ್ಯ ಇದ್ದಾನೆ, ತಂದೆನೋ ಅವರೇ, ಗುರುನೋ ಅವರೇ. ಅವಾಗ ಏನಾಯ್ತು, ಆಗ ಪುಣ್ಯ ಭಾರಿ ಜಾಸ್ತಿ ಆಗಿಬಿಡ್ತು. ಬೇರೆ ಆಗಿದ್ರೆ ಡಿವೈಡ್ ಆಗ್ತಿತ್ತು, ಆಗ ಖರ್ಚು ಆಯ್ತಾ? ಡಿವೈಡ್ ಒಂದೇ ಕನೆಕ್ಷನ್ ಇದ್ದಾಗ ಎಲ್ಲ ಫುಲ್ ಬರುತ್ತೆ. ಒಂದೇ 5-6 ಟ್ಯಾಪ್ ಕೊಟ್ಬಿಟ್ಟೆ ಕಡಿಮೆ ಆಗ್ಬಿಡುತ್ತೆ. ವಾಟರ್ ಫೋರ್ಸ್ ಏನಾಗುತ್ತೆ? ಒಂದೇ ಟ್ಯಾಪ್ ಇದ್ದ ಬರೋ ಫೋರ್ಸ್ 4-5 ಟ್ಯಾಪ್ ಇದ್ರೆ ಬರೋದಿಲ್ಲ. ಒಬ್ಬರು ನಿಲ್ಲಿಸು ಅಂತಿರ್ತಾರೆ, ಅದು ಅಪ್ಲೈ ಹೋಗ್ತಿರುತ್ತೆ, ಕೆಲವು ಬರೋದಿಲ್ಲ, ಒದ್ದಾಡ್ತಿರ್ತಾರೆ. ಅದು ಪದ್ಧತಿ ಅಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಏನು ಮಾಡ್ತಾರೆ, ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪೂರ್ತಿ ಪುಣ್ಯ ಗಳಿಸ್ಬೇಕು ಅಂತೇಳಿ ಅಷ್ಟು ಇದರಿಂದ ಎಚ್ಚರಿಕೆಯಿಂದ ಇರ್ತಾರೆ. ಅದಕ್ಕೆ ರಾಯರು ಹೇಳಿದ್ದು, ಗರಿಷ್ಠೇ ಕಾರ್ಯ ಮಾಡ್ತೇನೆ ಮಾಡಿಸ್ತೇನೆ ಅಂತೇಳಿ. ಅದರಿಂದ ಎಷ್ಟು ಪುಣ್ಯ ಬರುತ್ತೆ ಅವ್ರಿಗೀಗ, ಎಷ್ಟು ಜನ ಊಟ ಆಗ್ತಿದೆ ಮಠಗಳಲ್ಲಿ. ಆ ಪುಣ್ಯದ ಒಂದು ಅನ್ನ ಹಾಕಿದ ಪುಣ್ಯ ಯಾರಿಗೆ ಮ್ಯಾಕ್ಸಿಮಮ್ ಬರೋದು? ಯಾಕೆ ಅವ್ರ ಹೆಸರು ನಡೀತಿರೋದು ಈಗ, ಗೊತ್ತಾಯ್ತಾ? ಆ ಹೆಸರಿರೋವರೆಗೂ ಪುಣ್ಯ ಶೇರ್ ಹೋಗ್ಲೇಬೇಕು, ಅದಕ್ಕೆ ಬಹಳ ಮುಖ್ಯ. ಅದು ಹೌದು ಜವಾಬ್ದಾರಿ. ಪಾಪ ಇವತ್ತು ಪುಣ್ಯ ಬರೋ ಕಾಲ ಹೋಗ್ಬಿಟ್ಟಿದೆ, ಪಾಪ ಬರ್ತಾ ಇರುತ್ತೆ. ಯಾವುದಕ್ಕೆ? ಹೌದು ಹೌದು ಹೌದು. ಅದು 14 ವರ್ಷ ನಮ್ಮಲ್ಲೇ ತಗೊಳ್ಳಿ, ಇವತ್ತು ಶಾಸ್ತ್ರ ಬಿಟ್ಬಿಡಿ, ಲೋಕದಲ್ಲೇ ತಗೊಳ್ಳಿಬೇಕಾದ್ರೆ. ಲೋಕದಲ್ಲಿ ಚಿಕ್ಕ ಮಗು ಅದಕ್ಕೇನು ಗೊತ್ತಾಗುತ್ತೆ? ಒಂದು ಆಚಾರ ಫೋಟೋ ಇದೆ, ಮಗು ತುಳಿಯುತ್ತೆ, ತಂದೆ ನೋಡ್ತಾ ಇದ್ದಾರೆ. ಪಾಪ ಯಾರಿಗೆ ಈ ಮಗುವಿಗೆ? ಇವನೀಗ ಮಗುವಿಗೆ 0, ಯಾಕಂದ್ರೆ ಮಗು ಏನೂ ಗೊತ್ತಿಲ್ಲ, ಅದಕ್ಕೆ ಏನೇನೂ ಗೊತ್ತಿಲ್ಲ. ಅದು ದೊಡ್ಡವನ್ನ ತುಳಿತಾನೆ. ಅವಾಗ ಏನಾಯ್ತು? ಅವನಿಗೆ ಬಂತು, ಇವನಿಗೂ ಬಂತು. ಲೋಕದಲ್ಲಿ ಇವತ್ತು ಹಾಗೆ ವೋಟಿಂಗ್ ಎಲಿಜಿಬಿಲಿಟಿ ಬರೋದಿಲ್ಲ, ಆ ಟೈಪ್ ಅವ್ರು ಏನು ಮಾಡಿದ್ರು ಕೊಡೋದಿಲ್ಲ. ಯಾಕೆ? ನಾನು ಮನುಷ್ಯನಾಗಿ ಏನು ಕೇಳಿದ್ರೆ ಇಲ್ಲ ನೋ ಅಂತ ಹೇಳ್ಬಿಡ್ತಾರೆ. ಕಾನೂನು ಇರೋದೇ ಹಾಗೆ, ಅವನಿಗೆ ಹೇಗೆ ವೋಟಿಂಗ್ ಇಲ್ವೋ, ಇವನಿಗೆ ಹೇಗೆ ಪುಣ್ಯಪಾಪದ ವ್ಯವಸ್ಥೆ ಇಲ್ಲ, ಅದು ಬಂದ ತಕ್ಷಣ ಫಲ ಶುರುವಾಗುತ್ತೆ, ಗೊತ್ತಾಯ್ತಾ? ಇಂದು ಕೆಲವು ಸತ್ಯ ಏನಾಗುತ್ತೆ, ಪ್ರಹ್ಲಾದ ಇದ್ದಾರೆ 5 ವರ್ಷದ ಹುಡುಗ, ಹಿರಣ್ಯಕಶಿಪು 5 ವರ್ಷದ ಹುಡುಗ ಮಾಡಿದ ಸಾಧನೆ, ಹಿರಣ್ಯಕಶಿಪು ಹೋಯ್ತು ಅಂದರೆ ಹೋಗೋದಿಲ್ಲ. ಯಾತಕ್ಕೆ? ಅಗೇನೆಸ್ಟ್ ಇದ್ದಾನ ಅವನು? ಅಗೇನೆಸ್ಟ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಅವನಿಗೆ? ಪುಣ್ಯ ಬಂದ್ಬಿಡ್ತಿತ್ತು. ಅಗೇನೆಸ್ಟ್ ಇಲ್ಲದೆ ಹೋಗಿದ್ರೆ ಅವನು ರಿಜೆಕ್ಟ್ ಮಾಡೋಕ್ಕೆ ತಯಾರಿದ್ರೆ ಬರೋದಿಲ್ಲ ಅವನಿಗೆ. ಪ್ರಹ್ಲಾದಾದಿಗಳಿಗೆ ಜ್ಞಾನ ಇದೆ, ಆದ್ದರಿಂದ 5 ವರ್ಷಕ್ಕೆ ಅವ್ರು ಪುಣ್ಯ ಬಂತು. ಸಾಮಾನ್ಯ ಇನ್ನೊಂದು ನಿಯಮ ನೀವೇನು ಹೇಳ್ಬೋದಾಗ ಹಾಗಿದ್ರೆ, 14 ವರ್ಷದ ಭೀಮಸೇನ ದೇವರು ಇದ್ದಾರೆ, ಮಧ್ವಾಚಾರ್ಯರು ಇದ್ದಾರೆ, ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೇನು ಪುಣ್ಯ ಬರಲೇ ಇಲ್ಲ, ತಾಯಿ ತಂದೆ ಹೋಯ್ತು ಅಂತ ಹೇಳ್ತೀವಾ? ಯಾಕೆ ಹೇಳಿದ್ದು ಜನರಲ್ಲಿ? ಜನರಲ್ ನಿಯಮ ಅದು, ಸಾಮಾನ್ಯ ಜ್ಞಾನ ಇರೋದಿಲ್ಲ ಅಂತ ಹೇಳಿ ಹೇಳೋದು. ಜ್ಞಾನ ಇದ್ದವರಿಗಾದ್ರೆ ಹುಟ್ಟಿದ ತಕ್ಷಣ ಬರುತ್ತೆ. ಗರ್ಭದಲ್ಲಿದ್ದಾರೆ, ಪ್ರಹ್ಲಾದ ಗರ್ಭದಲ್ಲಿಂದ ಕೇಳಿದ, ಅದು ಹಿರಣ್ಯಕಶಿಪು ಹೋಯ್ತಾ ಪುಣ್ಯ ಇಲ್ಲ, ಕೈಯಾದವ್ರಿಗೆ ಹೋಯ್ತಾ, ಯಾರಿಗೆ ಬಂತದ? ಪ್ರಹ್ಲಾದ ಜ್ಞಾನ ಇದೆ. ಆಗ ಜ್ಞಾನ ಇದ್ದು ಮಾಡಿದರೆ ಅದು ಎಲಿಜಿಬಿಲಿಟಿ ಇದೆ. ಜ್ಞಾನ ಇಲ್ಲದೆ ಮಾಡೋದು ಸಾಮಾನ್ಯ ಜ್ಞಾನ ಇರೋದಿಲ್ಲ. ಈ 14 ಆದ್ಮೇಲೂ ಜ್ಞಾನ ಬರೋದಿಲ್ಲ, ಆದ್ದರಿಂದ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನ ಇಲ್ಲ, ಹತ್ತಿರ ಕೌಂಟ್ ಮಾಡಿ ಮಾಡ್ತಾರೆ. ಹೋಗ ಸಾಧ್ಯನೇ ಇಲ್ಲ. ಯಾಕೆ? ಅವನು ಅಗೇನಿಷ್ಟು ಇದ್ದಾನೆ, ಹೇಗೆ ಹೋಗುತ್ತೆ ಅದು? ಖಂಡಿತ ಫಾರ್ ಇದ್ದಿದ್ರೆ ಯಾರೋ ಸಂಧ್ಯಾನೆ ಮಾಡ್ತಾ ಇದ್ರು, ಇವ್ನು ಹೋದ ಪಾಪ, ಓ ಸಂಧ್ಯಾ ಯಾರನ್ನ ಹೇಳಿದ ಅಲ್ಲಿ ಹೋಗ್ಬೇಡಿ, ಪ್ರೊಟೆಕ್ಟ್ ಮಾಡಿಬಿಟ್ಟ. ಅವ್ರ ಪುಣ್ಯದ ಒಂದು ಭಾಗ ಬರುತ್ತೆ ಇವನಿಗೆ, ಯಾಕಂದ್ರೆ ವಿಘ್ನ ತಪ್ಪಿಸ್ಬಿಟ್ಟ. ಇವರು ಎಷ್ಟೋ ಸರ್ತ ಹಾಗಾಗುತ್ತೆ, ಸರೋವರದಲ್ಲಿ ಕೂತ ಕಾಲಕ್ಕೆ ಯಾರು ಮಗುತ್ತೆ, ಯಾರೋ ಒಂದು ಮುಟ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಬರದಂತೆ ಪ್ಲಾನ್ ಮಾಡ್ತಾರೆ. ತಾವು ಆ ಕಡೆ ಈ ಕಡೆ ಕುತ್ಕೊಬಿಟ್ಟು ಒಬ್ಬರು ಅಲ್ಲಿ ಯಾರು ಹೋದಂತೆ ಮಾಡಿಬಿಡ್ತಾರೆ. ಅವ್ರು ಮಾಡಿದ ಅನ್ನಕ್ಕಿದೆ, ಇವ್ರು ಮಾಡಿದಾಗ ಉಂಡೆ ಬಂದು ಬಂದಿಷ್ಟು ಪುಣ್ಯ ಬಂತು. ಕೆಲವ್ರು ಹಾಗಲ್ಲ, ತಾವು ಉದ್ದೇಶಿಸಿ ಬೈಲಿಗೆ ಮಾಡಿಬಿಡ್ತಾರಲ್ಲ, ಬಂದಿತ್ತು ಆಗ್ಬಿಡಲ್ಲ. ಪಾಪಘಟಗಳೇ ಜಾಸ್ತಿ. ನೀವೇ ಬೇಕಾದ್ರೆ ಅಲ್ಲಿ ಹೋಗ್ರಿ ಅಂತಾರೆ, ಜೋರು ಮಾಡ್ತಾರೆ, ಮಡಿಬೇಕು, ನೀವೇ ಹೋಗ್ರಿ, ನಾವ್ಯಾಕೆ ಹೋಗ್ಬೇಕು ಅಂತಾರೆ. ತಲೆಗಟ್ಟಿಗಳಾಗ್ಬಿಟ್ಟು ಪಾಪ ಹೋಗ್ಬಿಡ್ತಾರೆ. ದೊಡ್ಡ ಕ್ಷೇತ್ರ, ಅಲ್ಲಿ ಅಷ್ಟು ಪುಣ್ಯ ಬರಿಸ್ಬಿಟ್ರೆ, ಎಷ್ಟು ಪುಣ್ಯ ಬಂದಾಗ ಹೌದಾ? ಅದೆಲ್ಲ ಸಾಧನೆ ಎಂಬುದು ಆಲ್ಟ್. ಅದು ದುಡ್ಡು ಎಲ್ಲರೂ ಸಂಪಾದನೆ ಮಾಡಕ್ಕೆ ಬರೋದಿಲ್ಲ, ಏನದು ಆಲ್ಟ್ ಅದು, ಗೊತ್ತಾ? ಸರಿಯಾಗಿ ಮಾಡ್ತಾ ಮಾಡ್ತಾ ಹೇಗೆ ಮಾಡ್ತಾರೆ, ಸೇವಿಂಗ್ಸ್ ಮಾಡಿದ್ರೆ ಎಷ್ಟು ಬುದ್ಧಿವಂತಿಕೆ ಮಾಡಿರ್ತಾರೆ. ಆ ಥರ ಅದು ಪುಣ್ಯ ಕೂಡ ಹಾಗೆ ಯೋಚನೆ ಮಾಡಬೇಕು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೋಗಿಬಿಡುತ್ತೆ, ಯಾವುದಕ್ಕೆ ನೋಡೋದಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ ಯಾವುದು, ಶಾರ್ಟ್ ಟರ್ಮ್ ಬೆನಿಫಿಟ್ ಯಾವುದು, ಅದೆಲ್ಲ ಇದ್ರೆ ಎಲ್ಲ ಲೆಕ್ಕ ಮಾಡಿಬಿಟ್ಟಿರ್ತಾರೆ. ಬರೋದಿಲ್ಲ ಅದರಲ್ಲಿ ಮಾತ್ರ ಲೆಕ್ಕ ಹಾಕೋದೇ ಇಲ್ಲ, ಮೆಕ್ಯಾನಿಕಲಿ ಮಾಡಕ್ಕೆ ಹೋಗ್ತಾನೆ. ಏನ ಹಾಂ ಹ್ಞೂ ಹ್ಞೂ ಬರಿ ಅಂದ್ರೆ ದೂರ ಮಾಡಬೇಕು, ಜೊತೆಗಿದ್ರೆ ಹೋಯ್ತು, ಮತ್ತೆ ಜೊತೆಗಿದ್ದಾನೆ ಅಂದ್ರೆ ಶೇ ಹ್ಯಾಸ್ ಟು ಸಫರ್, ಅದು ಬೇರೆ ದಾರಿ ಇಲ್ಲ. ತಪ್ಪ, ಅದೇ ನಮ್ಮ ವೀಕ್ನೆಸ್ ಅಂತ ಅರ್ಥ, ವೀಕ್ನೆಸ್ ಅದು. ಕೆಲವು ಸಂದರ್ಭ ಮುಗಿತ ಅಲ್ಲಿಗೆ, ಏನಿಲ್ಲ ಅದು, ಕೆಲವು ಮಾಡಕ್ ಬರುತ್ತೆ. ಸೃಷ್ಟಿ ಆಗಿದ್ರೆ ಖಂಡಿತ ಮಾಡಿ. ಎಷ್ಟೋ ಜನ ಆ ಥರ ಇದ್ದಾರೆ, ಇವತ್ತಿನ ಕಾಲಕ್ಕೂ ಇದ್ದಾರೆ ಪಾಪ, ಎಷ್ಟೋ ಜನ ಆ ರೀತಿ ಗಟ್ಟಿ ಮನಸ್ಸಿನವರು ಇರ್ತಾರೆ. ಅದು ನಿಜವಾಗ ಆಶ್ಚರ್ಯ ಪಡಬೇಕು. ಸಣ್ಣ ಹೆಣ್ಣು ಹೆಂಗಸರಿರ್ತಾರೆ, ಒಬ್ಬೇ ಮಗ ಒಬ್ಬೇ ಮಗ ಹೇಳಿರ್ತಾರೆ, ಬಿಟ್ಬಿಡ್ತಾರೆ ರೆಡಿ ಅಂತ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಧರ್ಮ ತಪ್ಪಿದಾಗ ಅಷ್ಟು ಶಕ್ತಿ ತೋರಿಸ್ತಾರೆ, ಕೆಲವರು ಬಿಡೋದಿಲ್ಲ, ಅವ್ರ ವೀಕ್ನೆಸ್ ಅದು. ಎಷ್ಟೋ ಜನ ಭಾರಿ ಓದ್ದವ್ರು ಬಿಡೋದಿಲ್ಲ, ಬರೀ ಸಾಮಾನ್ಯರು ತ್ಯಾಗ ತ್ಯಾಗ ಮಾಡಿರ್ತಾರೆ ಧರ್ಮದ ವಿರುದ್ಧ ಅಂತ ಹೇಳ್ಬಿಟ್ಟು. ಅದು ಒಳ್ಳೆ ದೀಕ್ಷೆ, ಭಾರಿ ದೊಡ್ಡ ದೀಕ್ಷೆ. ಅವ ಬರೋದಿಲ್ಲ ಮುಗೋಯ್ತು, ಯಾಕೆ ಡಿಸೌಂಡ್ ಮಾಡ್ತಾನಲ್ಲ ಈಗ, ಅವನಿಗೆ ಸಂಬಂಧ ಇಲ್ಲ, ನನಗೂ ಅವನಿಗೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಹೇಳಿದ್ದು ಯಾತಕ್ಕೆ ಭೀಮಸೇನ ದೇವರು ತೋರಿಸಿದ್ರು ಅಂದರೆ, ದುರ್ಯೋಧನ ಅಭಿಮಾನ ಪೂರ್ತಿ ಹೋಗಬೇಕಾಗಿತ್ತು. ಅದಕ್ಕೆ ಅವನು ದಿವಸ ಹಂಗಿಸ್ತಾ ಇದ್ರು, ನಮ್ಮನೆ ಅನ್ನ ತಿಂತಾನೆ, ನಾಯಿ ತಿಂತೈತೆ, ಅದೆಲ್ಲ ವಿದ್ರ ಅರ್ಥ ಮಾಡಿ ಹೇಳಿದ. ಅಲ್ಲಿಗೆ ಆತ ಡಿಸ್ಕನೆಕ್ಟ್ ಆಗ್ಬಿಟ್ಟು, ಅಲ್ಲಿವರೆಗೂ ಇನ್ನು ಆ 3 ವರ್ಷ ತಪಸ್ ಮಾಡಿ ಎಲ್ಲ ಕಳ್ಕೊಂಡು ಸುಧಾರಿ ಹೋಗ್ತಾರೆ. ಆ ರೀತಿಯನ್ನು ವೈರಾಗ್ಯ ಬರದೇ ಹೋಗಿದ್ರೆ ಧೃತರಾಷ್ಟ್ರಿಗೆ ಭಾರಿ ಪ್ರಾಬ್ಲಮ್ ಬರ್ತಿತ್ತು. ಆ ರೀತಿ ಬರಲಿ ಅಂತಲೇ ಭೀಮಸೇನ ದೇವರು ಮಾಡಿ ತೋರಿಸಿದ್ರು, ವೈರಾಗ್ಯ ಬರಲಿಕ್ಕೆ ಅದಕ್ಕೇನೆ ಮಾಡಿತ್ತು. ಅದು ರಿಸೌಂಡ್ ಮಾಡಲೇಬೇಕು ಆ ಸಮಯದಲ್ಲಿ. ಪ್ರಾಕ್ ಪುತ್ರಸ್ಥಸ್ಯ ಹರಿ ಪೂಜಾಂ ಕುರ್ವತಃ ತದವಾಂತರ ಫಲತಯ ಸ್ವರ್ಗಸ್ಥಸ್ಯಾಪಿ ಜನ್ಮಾಂತರಂ ವಿನಾ ಪೃಥಿವೀ ಸ್ಥಿತಿರ್ ಭವತ್ತೇವಾ ಯತಃ ಪುತ್ರಪುಣ್ಯಮಖಿಲಂ ಸ್ವರ್ಗಸ್ಥಸ್ಯ ಭವತಿ ಇತಿ ಯೋಜ್ಯಂ. ಸಣ್ಣ ಪುಕ್ಕ ಪ್ರಾರ್ಥನೆ ಪೂರ್ತಿ ಪುಣ್ಯ ಅಖಿಲಂ, ಎಷ್ಟು ಬರುತ್ತೆ ಪುಣ್ಯ ಅಂತ ಹೇಳ್ತಾರೆ. ಅದಕ್ಕೆ ಸಿಂಪಲ್ಲಾಗಿ ರಾಶಿಯಾಗ ಮಾಡಲಿ ಪಾಂಡವರು, ನಾನು ಅಲ್ಲಿಂದ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ಕೊಸೋದಿಲ್ಲ. ಅದು ರಾಶಿಯಾಗ ಇವ್ರು ಪುಣ್ಯ ಇವ್ರು ಮಾಡಿದರೆ ಪುಣ್ಯ ಯಾರಿಗೆ ಬಂತು ಒಂದು ಭಾಗ ಆದ್ರದ್ದು ಆತನಿಗೆ. ಅಲ್ಲಿಂದ ಎಲ್ಲಿಗೆ ಹೋದ ಆತ? ಯಮಸಭೆಯಿಂದ ಇಂದ್ರಸಭೆ ಹೋದ. ಲೋಕದಲ್ಲಿ ಸ್ಪಷ್ಟ ಇದು ಎಕ್ಸಾಂಪಲ್ ಇದೆ. ಈಗ ಮಾಡಿದ್ದಕ್ಕೆ ಎಷ್ಟೋ ಜನ ಹೇಳ್ತಿರ್ತಾರೆ ಅವು ಅನರ್ಥ ಆಗಿದೆ, ಭಾಗವತ ಹೇಳಿಸಿ ಒಳ್ಳೇದಾಗ, ಭಾಗವತ ಒಳ್ಳೇದಾಗ್ಬಿಡುತ್ತೆ ತಕ್ಷಣ ಅವ್ರಿಗೆ ಗೊತ್ತಾಯ್ತು. ಅವೆಲ್ಲ ಅವನು ದುಂದುಕಾರಿ ಕಥೆಯಲ್ಲೇ ಬರುತ್ತಲ್ಲ. ಅವನು ಬರ್ತಾನೆ ಕೊಳೆಯ ಜಾಗ ಬಂದು ನೋಡ್ತಾನೆ, ಆಗ ಅವ್ರು ಪಿಶಾಚಿಯಾಗಿ ಕಾಣ್ತಾರೆ. ಅವಾಗ ಹೇಳ್ತಾನೆ ಯಾರು ಅಂದ್ರೆ ದುಂದುಕಾರಿ ಅಂತ ಹೇಳ್ತಾರೆ. ಅದೇ ಗಯಾ ಶ್ರದ್ಧೆ ಮಾಡಿ ಬಂದೆ ಸದ್ಗತಿ ಆಗಲಿಲ್ಲ ಅಂತ ಕೇಳಿದ್ರೆ ಆಗಲಿಲ್ಲ. ಗಯಾ ಶ್ರಾದ್ದ ಸತೇನಾಪಿ ನಮೇ ಮುಕ್ತಿರ್ ಭವಿಷ್ಯತಿ. ಒಂದ್ಸರ್ತಿ ಅಲ್ಲ, 100 ಸರ್ತಿ ಮಾಡಿದ್ರೂ ಉಪಯೋಗ ಇಲ್ಲ, ಬೇರೆ ಬೇರೆ ಏನು ಉಪಯೋಗ ಗೊತ್ತಿಲ್ಲ, ನೀನು ಹುಡುಕು ಅಂತಾನೆ. ಅವಾಗ ಏನು ಮಾಡ್ತಾನಾಗ, ಯಾರ್ಯಾರು ಕೇಳಿದ್ರು ಉತ್ತರ ಸಿಗೋದಿಲ್ಲ. ಬರೀ ಸೂರ್ಯಗುರು ತಪಸ್ ಮಾಡ್ತಾನೆ. ಆಗ ಸೂರ್ಯ ಹೇಳ್ತಾರೆ ಭಾಗವತ ಹೇಳಿಸು ಸರಿ ಹೋಗುತ್ತೆ ಅಂತ. ಹೇಳಿದ ತಕ್ಷಣ ಒಂದು ದಿವಸಕ್ಕೆ ಒಂದು ಉದ್ಧಾರ ಆಗಿ 7 ದಿವಸ ಸದ್ಗತಿ ಹೋಗಿಬಿಡ್ತಾನೆ. ಇವೆಲ್ಲ ಬೇಕಾದ ದೃಷ್ಟಾಂತಗಳಿದೆ. ಇವತ್ತು ನಮ್ಮಲ್ಲೇ ಸಿಂಪಲ್, ಇವತ್ತು ಯಾರೋ ಸಾಲ ಮಾಡಿರ್ತಾರೆ, ಇನ್ನೊಬ್ಬನ ತೀರಿಸಿಬಿಡ್ತಾನೆ, ಬಂದು ಮುಗಿದೊತ್ತೀಗ ಅರೆಸ್ಟ್ ಬಂದಿರ್ತಾರೆ, ಇದು ಮಾಡೋಕ್ಕೋಸ್ಕರ ಅಟ್ಯಾಚ್ಮೆಂಟ್ ಬಂದು ಕಿತ್ಕೊಳಕ್ಕೆ ಬಂದಿರ್ತಾರೆ, ಅಷ್ಟೊತ್ತು ತರ್ತಿಂದ ರಿಸೀಟ್ ತೋರಿಸ್ತಾರೆ ಪೇಯ್ಡ್ ಅಂತೇಳಿ. ಅವಾಗ ಏನಾಗುತ್ತಾಗ ವಾಪಸ್ ಹೋಗ್ಬಿಡ್ತಾರೆ. ಯಾಕೆ ಯಾರೇ ಕೊಟ್ಟಿರಲಿ ಮುಗಿದೋಗ್ತಾರೆ, ಗೊತ್ತಾಯ್ತು. ಸಂಬಂಧಪಟ್ಟವ್ರು ಕೊಟ್ಟರಂತೂ ಮುಗಿದೋಗ್ತದೆ ನಿಶ್ಚಿತ. ಅದೆಲ್ಲ ಲೋಕದಲ್ಲೇ ಕಾಣ್ತಾ ಇದೆ. ಇವತ್ತು ಕೆಲವೊಂದು ಸಾಲ ಆಗಿಲ್ಲ ಇತ್ಯಾದಿ ತೀರ್ಸಕ್ಕೆ ಬರುತ್ತೆ, ಇನ್ನೊಬ್ರು ಯಾರು ಬೇಕಾದ್ರೂ ತೀರಿಸ್ಬೋದು. ಅಷ್ಟು ಹಿಂದೆಲ್ಲ ನಡೆದಿದೆ ಹಾಗೆ. ಯಾರೋ ಒಬ್ರು ಸ್ವಾಮಿಗಳು ಪಾಪ ತುಂಬ ಸಾಲ ಮಾಡಿ ಭಾಳ ಹಿಂದೆ ಅರೆಸ್ಟ್ ಮಾಡೋ ಸ್ಥಿತಿ ಬಂದಿತ್ತಂತೆ ಪಾಪ ಅವ್ರನ್ನ. ಅವ್ರು ಒಳ್ಳೆ ಕೆಲಸಕ್ಕೆ ಮಾಡಿದ್ದಾರೆ, ದುಡ್ಡಿಲ್ಲ, ಇನ್ನೊಬ್ರು ಯಾರಿಗೋ ಗೊತ್ತಾಯ್ತು. ಕಷ್ಟ ತೀರಿಸ್ಬಿಟ್ಟು ಮಾಡಿದ ತಕ್ಷಣ ಅವ್ರು ಎಷ್ಟು ಪೂರ್ತಿ ಜೀವನ ಪೂರ್ತಿ ಋಣಿಯಾಗಿರ್ತ. ಇವತ್ತು ಆಗಲ್ಲ, ಒಳಗೆ ಹಾಕ್ಸೋದು ಕೆಲಸ ಬಂದ್ಬಿಟ್ಟಿದೆ, ಒಳಗೆ ಹಾಕಿಸ್ತಾರೆ. ಅದು ಅದು ಸಾಲ ಮಾಡಿ ತಪ್ಪೋಯ್ತಾರೆ, ನಮ್ಮಿಂದಾಗ ಒಳ್ಳೇದನ್ನು ಮಾಡಬೇಕು. ಇವತ್ತು ಯಾರೋ ಪಾಪಕರ್ಮ ಮಾಡಿ ರೋಗ ಬಂದಿರುತ್ತೆ ಅಂತ ತಿಳ್ಕೊಬೋಣ. ಪಾಪಕರ್ಮ ಮಾಡಿ ರೋಗ ಬರೋದು ಪಾಪದಿಂದ ಬರೋದು. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಏ, ನಿಮ್ಮ ಪಾಪಿಷ್ಟ ಅಂತ ತೋರಿಸ್ಬಾರ್ದು. ಅವನಿಗೆ ಜನ್ಮ ಬಂದಿರೋ ವ್ಯಾಧಿ ಬಂದಿರೋದು ಪಾಪದಿಂದಾಗಿ. ನಾವು ಪರಿಹಾರ ಮಾಡಿದ್ರೆ ಡಾಕ್ಟ್ರಿಗೆ ಎಷ್ಟು ಪುಣ್ಯ ಬರುತ್ತೆ ಆಗ ಬರೋದವರಿಗೆ. ಸೊ ಪಾಪದಿಂದ ಏನೇ ಬಂದಿದ್ರು ಕೂಡ ನಾವೊಂದು ಅನುಕಂಪದಿಂದ ಏನು ಮಾಡ್ಬೇಕು, ಅದನ್ನು ಪರಿಹಾರ ಮಾಡೋಕೆ ಪ್ರಯತ್ನ ಪಡಬೇಕು. ಆ ಪುಣ್ಯ ನಮಗೆ ಬರುತ್ತೆ. ಅವ್ರು ಪಶ್ಚಾತ್ತಾಪ ಒಳ್ಳೆಯವನಾಗಿದ್ದರಂತೂ ಭಾರಿ ಪುಣ್ಯ ಬರುತ್ತೆ. ಆದಷ್ಟು ಪಾಪ ಮಾಡಬಾರದು ಅಂತ ಹೇಳಿದ ಶಾಸ್ತ್ರ, ಪಾಪ ಮಾಡಿದ್ರೆ ಉತ್ತಾರಕ್ಕೆ ಪ್ರಯತ್ನ ಪಡಿ ಅನ್ನೋ ಸಂದೇಶನೂ ಕೊಡುತ್ತೆ. ಆದ್ದರಿಂದ ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು. ಇವತ್ತು ಹಾಗೆಲ್ಲ ಉಲ್ಟ ಬರ್ತಾಗ್ತದೆ, ಹಾಗೆ ಮಾಡಬಾರದು. ಯತಃ ಪುತ್ರ ಪುಣ್ಯಮಖಿರಂ ಜನ್ಮಾಂತರಂ ವಿನಾ ನೈವ ಕರ್ಮಣ ನ ತತ್ತು ಯುಜ್ಯತೆ. ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ಯುಜ್ಯತೆ. ಎಷ್ಟೋ ದಿನ ಕ್ಲಾಸ್ಗಳಲ್ಲಿ ಹಾಗೆ ಹುಡುಗರು ಭಾರಿ ತಪ್ಪಾಡಿ ತಂದೆ ತಾಯಿನ ಕಳಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಬಿಟ್ಬಿಡಿ ನಾವು ವಿಚಾರಿಸ್ಕೊತೀರ ಆಮೇಲೆ ಅಂತ ಹೇಳ್ತಾರೆ. ಬಿಟ್ಟು ಮನೆಗೆ ಹೋಗೋದಿದ್ದಾರೆ ಕರ್ಕೊಂಡೋಗಿ. ಇದೆಲ್ಲರೂ ಹೋದರೆ ಅವಮಾನ ಆಗುತ್ತೆ. ಮನೆಯಲ್ಲಿ ನೋಡಿದ ಅವನ ಉದ್ದೇಶ ಏನು, ಅವ್ನು ಸರಿ ಮಾಡಬೇಕು. ಅವ್ರು ಎಲ್ಲರೂ ಹೋದ ಇನ್ನೂ ರೆಬೆಲ್ ಆಗಿಬಿಡ್ತಾನೆ. ಆಮೇಲೆ ನೀವು ನಾವು ನೋಡ್ಕೋತೀನಿ ಅಂತ ಬಿಟ್ಟು ಕಳಿಸಿದ್ರೆ ಆ ಜವಾಬ್ದಾರಿ ಬಿಟ್ಟು ಕಳಿಸ್ಬಿಡ್ತಾನೆ. ಅದೇ ಅವ್ನ ವಿಷಯ ಚೇಂಜ್ ಮಾಡೋ ಉದ್ದೇಶ ಇದ್ದಾಗ ಅದ್ರ ಒಂದು ಮೆಥಡ್ ಇರ್ತದೆ, ಅದನ್ನ ಬಿಟ್ಟುಬಿಟ್ಟು ಇದು ಮಾಡೋದ್ರಿಂದ ಪದೀತಿ ಆಗುತ್ತೆ, ಹಾಗೆ ಮಾಡಬಾರ್ದು. ಇದು ಅದನ್ನು ಹೇಳ್ತಾರೆ. ಜನರಲ್ ಸ್ಟೇಟ್ ಒಂದು ಉದ್ದೇ ಇರುತ್ತೆ ಒಂದು ಜನರ ಜೊತೆ. ಇವೆಲ್ಲ ಎಕ್ಸೆಪ್ಷನ್ಗಳು ಇವೆಲ್ಲ ಕೂಡ. ಯಾರಿಂದ ಕರ್ಮ ಮಾಡ್ದ, ಏನೇನಾಯಿತು, ಭಾಳ ಸುಲಭ ಅಲ್ಲ ಅದು. ಹೇಗೆ ಇನ್ಕಮ್ ಸೋರ್ಸಸ್ ಎಲ್ಲ ಹ್ಯಾಕ್ ಹೇಳ್ತಾರೋ ಹಾಗೆ ಎಲ್ಲ ಸೋರ್ಸನ್ನು ನೋಡ್ಕೋಬೇಕು. ಆ ಸೋರ್ಸಿನ ಜವಾಬ್ದಾರಿ ಒಟ್ಟಾಗಿ ಅಕೌಂಟ್ ತಗೋತಾರೆ. ಆಮೇಲೆ ಎಲ್ಲ ನೋಡಿಬಿಟ್ಟು ಹೇಳಿದ್ರು, ಇಬ್ಬರಿಗೂ ಸೇಮ್ ಸ್ಯಾಲ್ರಿ. ಒಬ್ಬನೇ ಟ್ಯಾಕ್ಸ್ ಬರೋ ಟ್ಯಾಕ್ಸೇ ಬರ್ತಾ ಇಲ್ಲ ಒಬ್ಬನಿಗೆ, ಸೇಮ್ ಸ್ಯಾಲ್ರಿ. ಒಬ್ಬನೇ ಟ್ಯಾಕ್ಸ್ ಇದೆ, ಟ್ಯಾಕ್ಸ್ ಇಲ್ಲ. ಯಾತಕ್ಕೆ ಅವನು ಸೇವೆ ಮಾಡಿದ್ರೆ ಅವನೇ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ, ಯಾವುದೋ ಕಮಿಟ್ಮೆಂಟ್ ಸೇವೆ ಮಾಡ್ತಾ ಇಲ್ಲ ಅವನು ಟ್ಯಾಕ್ಸ್ ಕೊಡ್ತಾನೆ. ಕೆಲವರಿರ್ತಾರೆ ಸೇವೆ ಮಾಡಕ್ಕೆ ಹೋಗೋದಿಲ್ಲ, ಖರ್ಚಿದೆ ಸಾಲ ಮಾಡ್ತೊಳಕ್ಕಿಂತ ಇಲ್ಲೇ ಟ್ಯಾಕ್ಸ್ ಕೊಡೋದು ಸುಲಭ ಆಗುತ್ತೆ ಅಂತ ಕೊಟ್ಬಿಡ್ತಾರೆ. ಆತ ಕೆಲವರು ಸೇವೆ ಮಾಡ್ತಾರೆ ಅವ್ರವ್ರ ಇಷ್ಟ, ಅದ್ರ ಪ್ರಕಾರ ಟ್ಯಾಕ್ಸ್ ವೇರಿ ಆಯ್ತಾ ಇಲ್ಲ ನಮಗೀಗ. ಅದೇ ರೀತಿ ನೀವು ಎಲ್ಲರೂ ಒಂದೇ ರೀತಿ ಕರ್ಮ ಮಾಡಿದರೂ ಕೂಡ ಕರ್ಮದ ಎಫೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅವ್ನು ಯಾವುದೋ ಪುಣ್ಯ ಇನ್ನೊಂದಿನ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಇದೇ ಅರ್ಥ ಅದಕ್ಕೆ ಭಿನ್ನ ಜೀವ ಬಂದ್ರೆ ಅದೇ ಅರ್ಥ, ಭಿನ್ನ ಜೀವ ಭಿನ್ನ ಕರ್ಮ, ಭಿನ್ನ ಜೀವರು ಭಿನ್ನ ಸಂಬಳ ಭಿನ್ನ ಟ್ಯಾಕ್ಸು ಎದುರಿಗೆ ಇದೆಯಲ್ಲ. ಸೇಮ್ ಕ್ಯಾಟಗರಿಯವರು ಒಂದೇ ಟ್ಯಾಕ್ಸ್ ಬಂದಿದ್ದಾರೆ ನೋಡಿದ್ದೀರಾ ನೀವೀಗ? ಎಷ್ಟೋ ವೇರಿ ಆಗುತ್ತೆ, ಕೆಲವು ಅರ್ಧ ಬರುತ್ತೆ, ಕೆಲವು ಪೂರ್ತಿ ಬರೋದೇ ಇಲ್ಲ, ಕೆಲವು ಫುಲ್ ಬರುತ್ತೆ, ಎಷ್ಟು ಕೆಲವು ಇನ್ನೂ ಜಾಸ್ತಿ ಬರುತ್ತೆ. ಯಾವುದೋ ಎಕ್ಸ್ಟ್ರಾಮೇಷನ್ ಅಂತ ಅಂದ್ರೆ ಅದನ್ನು ಕೌಂಟ್ ಮಾಡ್ತಾನೆ. ಆಗ ಸ್ಯಾಲ್ರಿ ಪ್ರಕಾರ ಒಂದೇ ಇದೆ, ಎಕ್ಸ್ಟ್ರಾಮೇಷನ್ ಯಾವುದೋ ಒಂದಿರುತ್ತೆ ಅವ್ರು ಫಿಷಿ, ಅದು ಆ್ಯಡ್ ಮಾಡ್ಬೇಕು ಅದಕ್ಕೆ, ಮತ್ತೆ ಆ ಇಂಟ್ರೆಸ್ಟ್ಗಳೆಲ್ಲ ಸೇರಿಬಿಟ್ರೆ ಇನ್ನು ಜಾಸ್ತಿ ಆಯ್ತು. ಮತ್ತೆ ಸ್ಯಾಲ್ರಿ ಒಂದೇ, ಟ್ಯಾಕ್ಸ್ ಜಾಸ್ತಿ ಕೊಟ್ಟಿದ್ದಾನೆ ಅವನಿಗಿಂತ. ಇವೆಲ್ಲ ನಮ್ಮೆದುರಿಗೆ ಕಾಣ್ತಾ ಇರೋ ವ್ಯತ್ಯಾಸಗಳು. ಅದು ಪುಣ್ಯ ಪಾಪದ ಲೆಕ್ಕ ಅಂತ ದಾಸರು ಹೇಳ್ತಾರೆ, ಅನುದಿನದು ಮಾಡುವ ಪುಣ್ಯ ಪಾಪದ ವೆಚ್ಚ. ಹಣಕಾಸಿನ ಲೆಕ್ಕ ಇಡ್ತೀರಲ್ಲ, ಪುಣ್ಯ ಪಾಪದ ಲೆಕ್ಕನೂ ಹಾಗಿಡಿ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಪುಣ್ಯ ಬಂತು ಒಟ್ಟು, ಎಷ್ಟು ಪಾಪ ಬಂತು, ಇವತ್ತು ಲೆಕ್ಕ ಹಾಕ ಪದ್ಧತಿ ಯಾಕಿಲ್ಲ ಅಂದರೆ ಸಾಮಾನ್ಯ ಪುಣ್ಯ ಬಂದಿರೋದಿಲ್ಲ, ಆದ್ದರಿಂದ ಲೆಕ್ಕ ಹಾಕಿ ಡಿಸಪಾಯಿಂಟ್ ಆಗೋದಕ್ಕಿಂತ ಬಿಟ್ಬಿಡೋದು ಆಸೆ ಅಂತ ಹೇಳಿ. ಲಾಸ್ ಇದ್ದಾಗ ಕೌಂಟ್ ಮಾಡೋದ್ರಲ್ಲಿ ಮೀನಿಂಗ್ ಇರೋದಿಲ್ಲ. ನಾನು ಪುನಃ ಪುನಃ ಕರ್ಮಕೃತಿ ಮನುಷ್ಯ ಜಯ ಉಚ್ಯತೆ, ಎಷ್ಟು ಆಧಾರ ಕೊಡ್ತಾರೆ ಅದಕ್ಕೆ. ಯತಃ ಪುತ್ರ ಪುಣ್ಯಮಖಿಲಂ ಸ್ವರ್ಗಸ್ಥಶ್ಚ ಭವತಿ ಇತಿ ಯೋಜ್ಯಂ. ನಾನು ಪುನಃ ಪುನಃ ಕರ್ಮಕೃತಿ ಮನುಷ್ಯ ಜಯ ಉಚ್ಯತೆ, ಜನ್ಮಾಂತರಂ ವಿನಾನೈವ ಕರ್ಮಣಾ ತತ್ವ ಯುಜ್ಯತೆ. ಪುನಃ ಪುನಃ ಕರ್ಮ ಮಾಡೋದು ಮನುಷ್ಯಲೋಕದ ಜಯ ಅಂತ ಕರೀತಾರೆ. ಕರ್ಮ ಅಂದರೆ ಸಾಧನೆ, ಜನ್ಮಾಂತರ ಇಲ್ಲದೇನೆ ಆ ರೀತಿ ಮಾಡೋದು ಅಂದರೆ ಸಾಮಾನ್ಯವಾದ ಸಾಧನೆ ಅಲ್ಲ ಅದು. ಎಷ್ಟೋ ಜನ್ಮನ ಬೈಪಾಸ್ ಮಾಡಿ ಬರ್ತಾನೆ ಅಂದರೆ ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸ್ಗೆ ಐದನೇ ಕ್ಲಾಸ್ಗೆ ಹೋಗಿಬಿಟ್ರೆ ಎಷ್ಟು ಬೇಗ ಕೋರ್ಸ್ ಮುಗಿಯುತ್ತೆ ಒಂದು. ಆ ಥರ ಸಾಧನೆ ಬೇಗ ಮಾಡ್ತಾನೆ, ಆದ್ದರಿಂದ ತಾನು ಮಾಡಬೇಕು ಮಾಡಿಸ್ಬೇಕು. ಪ್ರಾತಃ ಸಂಕಲ್ಪ ಗತಿ ಅರ್ಥ ಆಗಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕು ಬ್ಯಾಕ್ಗ್ರೌಂಡ್. ಯಾರು ಕೊಡೋ ಮಾಡಿಸಿ ನಮಗೇನು ಬಂತು ಅಂತ ಹೇಳಿದರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಅರ್ಥ. ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ವಿಚ್ಯತೆ. ಅದಕ್ಕೆ ಸಾಮಾನ್ಯವಾಗಿ ಆಚಾರ ಹೇಳ್ತಾರೆ, ಯಾರೊಬ್ಬರು ಪಾಠ ಪ್ರವಚನ ಮಾಡ್ತೀರಿ ಅಂತ ಬರ್ತಾರೆ, ಅವರಿಗೆ ಪಾಠ ಹೇಳಿಕೊಡಿ, ನಿಮಗೆ ಪುಣ್ಯ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಪ್ರತಿ ಒಬ್ಬನಿಗೆ ಪಾಠ, ಒಬ್ಬರು 100 ಜನಕ್ಕೆ ಪಾಠ ಹೇಳಿಕೊಟ್ಟ, ಒಬ್ಬನು ಪಾಠ ಹೇಳಿಲ್ಲ ಇನ್ನೊಬ್ಬರಿಗೆ, ಇನ್ನು ಒಬ್ಬರಿಗೆ ಪಾಠ ಹೇಳಿಕೊಟ್ಟ, ಅವ್ನು 100 ಜನಕ್ಕೆ ಹೇಳಿದ, ಅವ್ನು 100 ಜನಕ್ಕೆ ಹೇಳಿದ ಪುಣ್ಯ ಒಬ್ಬರಿಗೆ ಹೇಳಿದ ಪುಣ್ಯ ಜಾಸ್ತಿ ಆಗೋಯ್ತು. ಅದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದ, ಆ ಪುಣ್ಯದವನು ಶೇರ್ ಹೋಗ್ತಾನೇ ಇರುತ್ತೀವಿ. ಅದಕ್ಕೆ ಅದೆಲ್ಲ ಇದ್ರೆ ಕೊನೆಗೆ ಇದರಲ್ಲೇ ಬರುತ್ತೆ. ಯಾರಿಗೆ ವ್ಯಾಖ್ಯಾನ ಮಾಡೋ ಶಕ್ತಿ ಇಲ್ಲ, ಕೆಲವರು ನಾನು ಯಾರಿಗೂ ಪಾಠ ಹೇಳೋದಿಲ್ಲ, ನಾನು ಓದಿ ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಡ್ತೀನಿ, ನೀನು ಹೇಳೋದಿಲ್ಲ ಅಂತ ಹೇಳಿ ವೇಸ್ಟ್ ಇದ್ದ ಲೆಕ್ಕ. ಅವನಿಗೆ ಹೇಳಿ ಪ್ರಸಾರಣೆ ಮಾಡೋದಿಲ್ಲ ಅಂದಮೇಲೆ ಪರ್ಪಸ್ ಯಾವ ಸ್ಕೂಲ್ ಅಡ್ಮಿಷನ್ನೇ ಮಾಡ್ಕೊಳ್ಳೋದ್ರೆ ಸ್ಕೂಲ್ ನಡೆಯುತ್ತೆ ಹಾಗೆ, ಗೊತ್ತಾಯ್ತಲ್ಲ. ಅದಕ್ಕೆ ಯಾವಾಗಲೂ ಕೂಡ ಓಪನ್ ಆಗಿರಬೇಕು. ಅದನ್ನು ಹೇಳೋದಕ್ಕೆ ವಿದ್ಯಾ ಸಂಬಂಧಿ ಬಿ ದೇಹ ಸಂಬಂಧಿ ಬಿ ಅಂತ ಹೇಳ್ತಾ ಅವ್ರ ಮಾದರಿ ಸಾಧನೆ ನಮಗೆ ಬರಬೇಕು ಅಂತ ಮಾಡಿದ್ದು. 100% ಹೌದು, ಜ್ಞಾನ ಕಾರ್ಯಕ್ಕಿರೋ ಪುಣ್ಯ ಇನ್ನು ಯಾವುದಕ್ಕೂ ಇಲ್ಲ. ಮ್ಯಾಕ್ಸಿಮಮ್ ಉಳಿದು ಪುಣ್ಯ ಇಲ್ಲ ಅಂತಲ್ಲ, ಮ್ಯಾಕ್ಸಿಮಮ್ ಬರೋದು ಇದರೊಳಗೆ, ಉಳಿದೆಲ್ಲ ಕಡಿಮೆ ಆಗಿಬಿಡೋದು. ಅದು ಹೆಚ್ಚು ಪುಣ್ಯ ಮಾಡೋ ಯೋಗ್ಯತೆಯಿಂದ ಕಡಿಮೆ ಆರಿಸ್ಕೋಬಾರ್ದು, ಗೊತ್ತಾಯ್ತಾ. ಇವತ್ತು ಆಪ್ಷನ್ ಇದೆ, ತೀರ್ಥಯಾತ್ರೆಗೆ ಹೋಗೋದು ಒಂದು, ಪಾಠ ಪ್ರವಚನಕ್ಕೆ ಹೋಗೋದು ಒಂದು. ಆಪ್ಷನ್ ಯಾವುದಕ್ಕೆ ಉಪಯೋಗಿಸ್ಬೇಕು ಯಾವಾಗಲೂ? ಪಾಠ ಪ್ರವಚನ. ತೀರ್ಥಯಾತ್ರೆಗೆ ಹೋದರೆ ಪುಣ್ಯ ಬರುತ್ತೆ, ಇದಷ್ಟು ಪುಣ್ಯ ಬರಲಿಲ್ಲ. ಇವತ್ತು ಮಾರ್ಕ್ಸ್ ಬರಿಬೇಕಾದ್ರೆ ಕೆಲವೊಂದು 10 ಮಾರ್ಕ್ಸ್ ಇಟ್ಟರೆ ಕೆಲವೊಂದು 20 ಮಾರ್ಕ್ಸ್ ಇಟ್ಟಿರ್ತಾರೆ. ಅವ್ರ ತಕ್ಷಣ ಸರಿಯಾಗಿ ಬರೆದ್ಬಿಟ್ರೆ ಬೈ 20 ಮಾರ್ಕ್ಸ್ ಬಂದೋಯ್ತು ಅವನಿಗೆ. ಒಂದೊಂದು 5 ಬರೆದು 24 ಎಸ್ಎ ಬರೆದಿದ್ದು ಬರೆದಿದ್ದೆ, 14 ಬಿಟ್ಟವಾಗ 8 ಕೊಡ್ತಾರೆ ಕೊನೆಗೆ. ಕೆಲವು ಆರಿಸ್ಕೊತಾನೆ ಹುಡುಗ, ಆರಿಸ್ಕೋಬೇಕಾದ್ರೆ ಬುದ್ಧಿವಂತ ಹುಡುಗ ಪರೀಕ್ಷೆಯಲ್ಲಿ ಬಂದ ಕ್ವಶನ್ ಬಂದ ತಕ್ಷಣ ಅರ್ಧ ಗಂಟೆಯಲ್ಲಿ 35 ಮಾರ್ಕ್ಸ್ ಗಟ್ಟಿ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ಒಂದೇ ಒಂದರಿಂದ ಶುರು ಮಾಡ್ತಾರೆ ಬೆಳ್ಳಕ್ಕೋಸ್ಕರ ಒಂದೇ ನಂಬರ್ನಿಂದ, ಅದು ಕೊನೆಗೆ 20 ಕ್ವಶನ್ ಬಿಟ್ಟೇ ಬಿಡ್ತಾವೆ, ಹೊತ್ತೇ ಬಿಟ್ಟಿರ್ತಾ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಸೆಲೆಕ್ಷನ್ ಆಫ್ ಕ್ವಶನ್ಸ್ ಇರುತ್ತಲ್ಲ ಅದು ಒಂದು ಆರ್ಟ್ ಅದು, ಗೊತ್ತೆ. ಅವನಿಗೆ ಧೈರ್ಯ ಬಂದ್ಬಿಡುತ್ತೆ, ಅರ್ಧ ಗಂಟೆಯೊಳಗೆ 35 ಮಾರ್ಕ್ಸ್ ಬಂದರೆ ನಿಧಾನ ಬರಲಿಕ್ಕೆ ಶುರುವಾಗುತ್ತೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. 2.5 ಗಂಟೆ ಆಗಿರೋ ಓದ್ ಕೂಡ ಬಂದಿರೋದಿಲ್ಲ ಅವನಿಗೆ, ಉಳಿದು ಆನ್ಸರ್ ಬಂದರೆ ಬರಲಿಕ್ಕೆ ಟೈಮ್ ಇಲ್ಲ ಅವನಿಗೆ, ಆನ್ಸರ್ ಗೊತ್ತಿದೆ ಬರಲಿಕ್ಕೆ ಟೈಮೇ ಇಲ್ಲ. ಅವ್ನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಯಾವಾಗಲೂ ಇನ್ನೊಂದು ಕಂಪ್ಲೇಂಟ್ ನೋಡಿ, ಫಸ್ಟ್ ಪೇಪರ್ ಇರುತ್ತೆ ಎಕ್ಸಾಮ್ಸ್ನಲ್ಲಿ, ಹುಡುಗರೆಲ್ಲ ಕಂಪ್ಲೇಂಟ್, ಅಯ್ಯೋ ಟೈಮ್ ಸಾಕಾಗಲಿಲ್ಲ. ಫಸ್ಟ್ ಪೇಪರ್ ಇದ್ದೀಸ್ ಎಲ್ಲರೂ ಟೈಮ್, ಕೊನೆ ಪೇಪರಿಗೆ ಅರ್ಧ ಗಂಟೆ ಬಂದ್ಬಿಡ್ತಾರೆ. ಬರೆದು ಓದಿ ಅಭ್ಯಾಸ, ಬರೆದ ಅಭ್ಯಾಸ ಮಾಡಿರೋದಿಲ್ಲ ಮನೆಯಲ್ಲಿ, ಗೊತ್ತಾಯ್ತು. ಬರಿತಾ ಬರಿತಾ ಅಭ್ಯಾಸ ಆಗಿಬಿಡುತ್ತೆ, ಕೊನೆ ಪೇಪರ್ ಹೊತ್ತಿಗೆ ಫಾಸ್ಟ್ ಆಗಿಬಿಟ್ಟಿರ್ತಾರೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಅದಕ್ಕೆ ಅಭ್ಯಾಸಾನುಸಾರಿಣಿ ವಿದ್ಯಾ ಅಂತ ಕರೀತಾರೆ. ಇವೆಲ್ಲ ನಮ್ಮಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಮೊದಲು ಒಂದು ಆಚರಣೆ ಹೇಳೋ ಹೊತ್ತಿಗೆ ಸುಸ್ತು ಹೊಡೆದೋಗ್ತಾರೆ, ಸೊನ್ನೆ ಅನ್ನ ಮಾಡಿ ಕಲಿಬೇಕಾದ್ರೆ ಫಸ್ಟ್ ಡೇನೆ ಆಚರಣೆ ಮಾಡಿಸೋ ಹೊತ್ತಿಗೆ ಒಂದು ಅರ್ಧ ಗಂಟೆ ಕನ್ಫ್ಯೂಷನ್ ಕನ್ಫ್ಯೂಷನ್, ಆಮೇಲೆ ಅರ್ಧ ಅಷ್ಟು ಸೊನ್ನೆ ಅನ್ನ ತೀರ್ಪು ಎಲ್ಲ ಮುಗಿಸ್ಬಿಡೋಗ್ಬೇಕಾದ್ರೆ ಅಷ್ಟು ಫಾಸ್ಟಾಗಿ ತೃಪ್ತಿ ಇತ್ತು ಅಂದರೆ ಅಷ್ಟು ಮಾಡೋಕ್ಬಾರದು. ಸೊ ಮೊದಲೇ ಅವರು ಸ್ಲೋ ಇದ್ದೇ ಇರುತ್ತೆ, ಅದನ್ನು ಇದಾಗಬಾರದು. ಪುತ್ರೇಣ ವಿದ್ಯೆಯ ಆರಿಸ್ಕೋಬೇಕಾದ್ರೆ ಯಾವಾಗಲೂ ಪುಣ್ಯ ಯಾವುದರಿಂದ ಹೆಚ್ಚು ಬರುತ್ತೆ ಅಂತ ಯೋಚನೆ ಇಟ್ಕೊಂಡು ಯಾವ ಕೆಲಸವನ್ನು ಮಾಡ್ತಾ ಇರಬೇಕು. ಫಸ್ಟ್ ಪುಣ್ಯ ಬರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಹೆಚ್ಚು ಪುಣ್ಯ ಬರಬೇಕು, ನೆಕ್ಸ್ಟ್ ಪಾಯಿಂಟ್. ಯಾವ್ದು ಮಾಡೋದು ಹೆಚ್ಚು ಪುಣ್ಯ ಬರುತ್ತೆ, ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಹೋಗಿಬಿಟ್ರೆ ಒಂದೇ ಜನ್ಮದಲ್ಲಿ ಕೆಲವರು ಮಾಡೋ ಸಾಧನೆ ಇನ್ನೊಬ್ಬರು ಸಾಧನೆ ಬಹಳ ವೇರಿ ಆಗಿಬಿಡುತ್ತೆ. ಎಷ್ಟು ಜಾಸ್ತಿ ಸಾಧನೆ ಮಾಡಿಬಿಡ್ತಾರೆ. ಪ್ರಹ್ಲಾದಾದಿಗಳು ಆ ರೀತಿ ಮಾಡಿದ್ದಕ್ಕೆ ವಿಶೇಷವಾದ ಸಿದ್ಧಿ ಬಂದೋಯ್ತು. ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ಯುಜ್ಯತೆ. ಅದೇ ಪುತ್ರ ಏಕೈಕೇನಾಪಿ ಪುತ್ರೇಣ, ಒಬ್ಬೇ ಮಗ ಇದ್ದಾನೆ ಅಂತ ತಿಳ್ಕೊಂಬೋಣ. ಒಳ್ಳೆ ಜ್ಞಾನ ಕಾರ್ಯ, ಸಿಕ್ಕಾಪಟ್ಟೆ ಪುಣ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅವ್ರು ದುರ್ಯೋಧನ 100 ಜನ ಇದ್ರೆ ಏನು ಉಪಯೋಗ? ಉಭಾಭ್ಯಾಂ ಕಿಮು ವಕ್ತವ್ಯಂ ಅಷ್ಟಭಾಗ ಫಲಂ ಸುತಾತ್. ಎರಡೂ ಸೇರಿಬಿಟ್ರೆ ಹೇಳ್ತಾರೆ, ಈಗ ಇಬ್ಬರು ಪುತ್ರರು ಇದ್ದುಬಿಟ್ರೆ, ಒಬ್ಬ ಒಳ್ಳೆ ಜ್ಞಾನಿಯಾದ ಮಗ ಇದ್ದಾನೆ, ತನಗೆ ಜ್ಞಾನ ಕಡಿಮೆ ಇದೆ, ಪುಣ್ಯ ಬಂತು, ತಾನೂ ಜ್ಞಾನಿ ಮಗನೂ ಜ್ಞಾನಿ, ಭಾರಿ ಪುಣ್ಯ ಬಂದ್ಬಿಡು, ಹೆಚ್ಚಿನ ಇದ್ದಾರೆ, ಉಚ್ಚಾಬಟ್ಟೆ ಪುಣ್ಯ ಬಂತು. ಅದನ್ನು ಹೇಳ್ತಾರೆ, ಉಭಾಭ್ಯಾಂ ಕಿಮು ವಕ್ತವ್ಯಂ ಅಷ್ಟಭಾಗ ಫಲಂ ಸುತಾತ್. ತಾನು ಮಾಡೋ ಸಾಧನೆ ಜೊತೆಗೆ ಮಗ ಏನೇನು ಮಾಡ್ತಾನೆ ಅದರ ಅಷ್ಟಭಾಗ ಫಲ, ಅದಕ್ಕೆ ಎರಡರ್ಥ. 1/8 ಅಂತ ಒಂದು ಅರ್ಥ, 8 times ಅಂತ ಇನ್ನೊಂದು ಅರ್ಥ. 1/8 ಅಂದರೆ ಕಡಿಮೆ ಆಯಿತು, 8 times ಅಂದರೆ ಇನ್ನೂ ಜಾಸ್ತಿ ಆಯಿತು. ಜ್ಞಾನ ಕಾರ್ಯದ ಪುಣ್ಯ ಯಾವಾಗಲೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಒಬ್ಬ ಶಿಷ್ಯ ಪಾಠ ಹೇಳಿದರೆ ಅವನಿಗೆ ಎಷ್ಟು ಪುಣ್ಯ ಬರುತ್ತೋ ಅದ್ರ ಇಂಟ್ರೆಸ್ಟ್ ಪುಣ್ಯ ಗುರುವಿಗೆ ಬರುತ್ತೆ, ಮತ್ತು ಅವ್ರ ಇಂಟ್ರೆಸ್ಟ್ ಪುಣ್ಯ ಅವ್ರ ಗುರುವಿಗೆ ಬರುತ್ತೆ, ಮತ್ತೆ ಅವ್ರ ಇಂಟ್ರೆಸ್ಟ್ ಪುಣ್ಯ ಅವ್ರ ಗುರುಗೆ. ಈ ರೀತಿ ಬ್ರಹ್ಮದೇವರಿಗೆ ಎಷ್ಟು ಬರುತ್ತೆ, ಬ್ರಹ್ಮವಾಯುಗಳಿಗೆ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ ಎಲ್ಲ ಜ್ಞಾನ ಕಾರ್ಯದ ಬೇಸಲ್ಲಿ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಪುಣ್ಯ ಕಾರ್ಯದ ಲಿಂಕ್ ಅದು, ಆ ಲಿಂಕಲ್ಲಿ ಹೋಗ್ತಾ ಇರಬೇಕು. ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ಯುಜ್ಯತೆ, ಉಭಾಭ್ಯಾಂ ಕಿಮು ವಕ್ತವ್ಯಂ ಅಷ್ಟಭಾಗ ಫಲಂ ಸುತಾತ್. ವಿದ್ಯೆಯ ತ್ವರ್ಧಮಾಪ್ನೋತಿ ಸರ್ವಂ ಸಪ್ತಾನ್ನವಿಲ್ಲಭೇತ್. ವಿದ್ಯೆಯಾತು ಅರ್ಧ ಮಾಪ್ನೋ, ಬೇರೆ ಪುಣ್ಯಗಳೆಲ್ಲ ಅಷ್ಟು ಬಂದರೆ ವಿದ್ಯೆ ಪುಣ್ಯ ಅರ್ಧಕ್ಕರ್ಧ ಬಂದ್ಬಿಡು, ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ, ಅಷ್ಟು ಪುಣ್ಯ ಇದೆ ಅಂತ ಹೇಳಿದೆ. ಮಾಡಿದ ಪುಣ್ಯ ಎಲ್ಲ ಬರ್ತಿರೋದೇ ಕೆಲಸ. ಸರ್ವಂ ಸಪ್ತಾನ್ನವಿಲ್ಲಭೇತ್, ಈ ಸಪ್ತಾನ್ನಮಯ ಚಾಂದೋಗ್ಯದ ಮಾತುಗಳಿವೆಲ್ಲ, ಸಪ್ತಾನ್ನದ ಇದೆಲ್ಲ ಕೂಡಾನು ಸಪ್ತಾನ್ನ ಜ್ಞಾನ ಇದ್ದವನಿಗೆ ಇಷ್ಟು ಪುಣ್ಯ ಯಾವಾಗಲೂ ಬರ್ತಿರುತ್ತೆ ಅಂತ ಹೇಳಿದೆ. ಮತ್ತೊಂದು ವಿದ್ಯೆಗೆ ಇನ್ನೊಂದು ಲಿಂಕ್ ಅದು, ಒಂದು ಎರಡು ವಿದ್ಯೆ ಮಹತ್ವ ಹೇಳ್ತಾ ಹೇಳ್ತಾ ಇನ್ನೊಂದು ವಿದ್ಯೆಗೆ ಲಿಂಕ್ ಮಾಡ್ತಾ ಹೋಗ್ತಾರೆ. ಇತಿ ಸಪ್ತಾನ್ನ ಬ್ರಾಹ್ಮಣ ಉದಾಹೃತ ವಚನೆ ಸಪ್ತಾನ್ನ ವಿದ್ಯೋಪಾಸಕಾನಾಂ ದೇವಾನಾಂ ದೇವಮಾನುಷ್ಯತಾವಂಶೈ ಪ್ರಾಪ್ತಾಯೇ ಪುತ್ರತಃ ಫಲಂ ಸ್ಯಾತ್ತೇಷಾಮೇವ ಚಾಮುಕ್ತೇ ಇತ್ಯುಕ್ತ ರೀತ್ಯಾ. ಇಲ್ಲೊಂದು ಸ್ವಾರಸ್ಯ ಹೇಳ್ತಾರೆ. ಮತ್ತೆ ಮನುಷ್ಯರು ದೇವ ಮನುಷ್ಯರು ಅಂತಿರ್ತಾರೆ, ದೇವತೆ ಮನುಷ್ಯ ರೂಪದಲ್ಲಿ ಬಂದಿರ್ತಾರೆ, ಅವರಿಗೆ ಫಲ ಮಾತ್ರ ಭಾರಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ಜ್ಞಾನ ಜಾಸ್ತಿ ಇದ್ದೇ ಮಾಡ್ತಿರ್ತಾರೆ, ಆದ್ದರಿಂದ ಅವ್ರ ಫಲ ತುಂಬ ಹೆಚ್ಚು ಫಲ ಅವರಿಗೆ. ಮಧ್ಯಮರಿ ಕಡಿಮ ಮನುಷ್ಯತೆಯ ಅವತೀರ್ಣಾನಾಂ ಸ್ವಪುತ್ರ ಕೃತ ನಿಖಿಲ ಪುಣ್ಯ ಭಾಗತ್ವಸ್ಯ ಅನ್ಯೇಷಾಂ ಅಷ್ಟಭಾಗ ಪುಣ್ಯ ಭಾಗತ್ವಸ್ಯ ಉಕ್ತತ್ವಾತ್ ವಿರೋಧ ಇತ್ಯತಃ ಅತ್ಯಲ್ಪೇತಿ. ಅದರಲ್ಲೂ ಕೂಡ ಕೆಲವರಿಗೆ 8 ಅಂದರು, ಕೆಲವರಿಗೆ 1/8 ಅಂದರು, ಕೆಲವರಿಗೆ ಅರ್ಧ ಅಂದರು. ಯಾತಕ್ಕೆ ಅಂದರೆ 6/6 ಅಂತ ಅರ್ಥ ಅಲ್ಲ, ಅವ್ರ ಸಾಧನೆ ರೋಲ್ ತಕ್ಕಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೆಚ್ಚೆಚ್ಚು ಮಾಡಿದರೆ 8 ಪುಣ್ಯನೇ ಬರುತ್ತೆ, ಕಡಿಮೆ ಮಾಡಿದರೆ 1/8 ಬರುತ್ತೆ, ಮಧ್ಯದಾರೆ 50% ಬರುತ್ತೆ. ಈ ಥರ ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ. ಅತ್ಯಲ್ಪ ಪುಣ್ಯ ಭಾಗ ಸಸ್ಯ ನಾಚಯೇತ್ ಕೇಶವಂಬಿತಿ. ಇದೆಲ್ಲ ಇಲ್ಲ, ಈಗ ಮಗ ಇದ್ದಾನೆ ಒಳ್ಳೆಯವನೇ, ಇವನಿದ್ದಾನೆ ಒಳ್ಳೆಯವನು, ಶಾಸ್ತ್ರಜ್ಞಾನ ಇಬ್ಬರಿಗೂ ಏನೂ ಇಲ್ಲೇ ಇಲ್ಲ, ಬರೀ ಮಗ ಅಂತ ಅವನು ತಂದೆ ಅಂತ ಇವನು, ಇಷ್ಟೇ ಸಂಬಂಧ, ಬೇರೆ ಇಲ್ಲ. ಅವ್ರು ಹೇಳ್ತಾರೆ ಅತ್ಯಲ್ಪ ಪುಣ್ಯ ಭಾಗ ಸಹ, ಅವ್ರು ಎಷ್ಟು ಬರುತ್ತೆ ಅವನಿಗೆ, ಮಿತಿಮಮ್ ಪುಣ್ಯ ಬರುತ್ತೆ, ಜಾಸ್ತಿ ಬರುತ್ತೆ. ದುಷ್ಟ ಅಲ್ಲ ಅವರು, ಇಬ್ಬರು ದುಷ್ಟರಲ್ಲ, ಅನುಸಂಧಾನ ಇಲ್ಲ. ಪುಣ್ಯ ಎಷ್ಟು ಬರುತ್ತೆ ಅಂದರೆ ಮಿನಿಮಮ್ ಪುಣ್ಯ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಆದರೆ ಇದು ಅನುಸಂಧಾನ ಜಾಸ್ತಿ ಇದ್ದಷ್ಟು ಕೂಡ ಏನಾಗ್ತಾ ಹೋಗುತ್ತೆ, ಪುಣ್ಯ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಅನುಸಂಧಾನ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಅದು ಮುಂದಿನ ಭಾಗ ನಾಳೆ. ಇದು ಭಾಳ ಚಿಕ್ಕ ಅಧ್ಯಾಯ ಇದು, ಮುಂದಿನಿಂದ ಮುಂದೆ ಹೋಗುತ್ತೆ ಎಲ್ಲ ಇದರಲ್ಲಿ. ಹ್ಞೂ ಹೌದು, ಹ್ಞೂ ಭಾರಿ ಕಷ್ಟ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಚ್ಯಂತಿ ಯಂ ದೂರಯಃ.